श्रीगुरुभ्यो नमः। हरि ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवास शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। वैशंपायनरु वेदव्यासर अप्पणियिंद ಭಾರತವನ್ನು ಹೇಳಲಿಕ್ಕೆ ಶುರು ಮಾಡುತ್ತ ಅದರಲ್ಲಿ ಸಂಕ್ಷೇಪವಾಗಿ ಭಾರತದ ಅರ್ಥವನ್ನೆಲ್ಲ ನಿರೂಪಣೆ ಮಾಡುತ್ತಾ ಇದ್ದಾರೆ. ಭೀಮಸೇನನಿಗೆ ಕಟ್ಟಿಹಾಕಿ ಪ್ರಮಾಣ ಕೋಟಿಯಲ್ಲಿ ಹಾಕಿದ್ದ ಈ ದುರ್ಯೋಧನ, ಭೀಮಸೇನ ಹಾಗೆ ಎದ್ದು ಬಂದ. ಆಶೀವಿಷೈ ಕೃಷ್ಣಸರ್ಪೈ ಸುಪ್ತಂ ಚೈನ ಮದಂಶಯತ್ ಸರ್ವೇಷ್ವೇವ ಅಂಗದೇಶು ನಮಮಾರಾಚ ಶತ್ರುಹ. ಭೀಮಸೇನ ನಿದ್ದೆ ಮಾಡಿದಂತೆ ಇದ್ದಾಗ, ನಿದ್ದೆ ಇಲ್ಲದವ ಭೀಮಸೇನ, ಯಾಕೆ ಸ್ವಯಂ ರುಜುಗಣಸ್ಥರು, ರುಜುಶ್ರೇಷ್ಠರಾದಂಥ ವಾಯುದೇವರಿಗೆ ಅವರ ಅವತಾರ ರೂಪವಾದಂಥ ಭೀಮಸೇನ ದೇವರಿಗೆ ಸ್ವಯಂ ನಿದ್ದೆ ಇಲ್ಲ. ನಿದ್ದೆ ಇಲ್ಲದಿದ್ದರೂ ಭಗವಂತನ ಆಜ್ಞೆಯಿಂದ ಆ ದುರ್ಯೋಧನ ಅವನ ನಾಶಕ್ಕಾಗಿ, ಭಗವದ್ವಿರೋಧಿಯಾದ ದುರ್ಯೋಧನನ ನಾಶಕ್ಕಾಗಿ ಅವನು ಎಷ್ಟು ಕಾಟ ಕೊಟ್ಟರೂ ಅದನ್ನು ಭಗವತ್ ಪೂಜಾ ಅಂತ ತಡೆದವರೇ ಭೀಮಸೇನ ದೇವರು. ಯದ್ಯಪಿ ಅಲ್ಲೇ ಕೊಂದು ಬಿಡಬಹುದಾಗಿತ್ತು ದುರ್ಯೋಧನನನ್ನು, ಆದರೆ ಅವನ ಪಾಪವೂ ಜಾಸ್ತಿ ಆಗಬೇಕು. ಅಷ್ಟೇ ಅಲ್ಲ, ಅವನು ಏನೇನು ಮಾಡುತ್ತಾ ಇದ್ದ ಎಲ್ಲವನ್ನ ತಡ್ಕೊಂಡು ಬಂದು, ತಡ್ಕೊಳ್ಳೋದು ಅಂದರೆ ದುಃಖದಿಂದ ಅಲ್ಲ, ಅವರಿಗೇನೂ ಆಗಿಲ್ಲ. ಹಿರಣ್ಯಕಶಿಪು ಕೊಟ್ಟ ಕಾಟ ಪ್ರಹ್ಲಾದರಾಜರಿಗೆ ದುಃಖ ಕೊಡಲಿಲ್ಲ, ಇನ್ನು ಭೀಮಸೇನ ದೇವರಿಗೆ ಹೇಗೆ ಬರುತ್ತೆ? ಭೀಕರವಾಗಿರ್ತಕ್ಕಂಥ ಕಾಲಸರ್ಪಗಳಿಂದ ಭೀಮಸೇನ ದೇವರ ಎಲ್ಲ ಅವಯವಗಳಲ್ಲಿ ಪ್ರತ್ಯೇಕವಾಗಿ ಕತ್ತಿಸಿದ, ಆದರೆ ಭೀಮಸೇನ ದೇವರಿಗೆ ಸಾವು ಬರಲಿಲ್ಲ. ನಮಮಾರಚ ಶತ್ರುಹ ಅಂತ ಇದು ಬಹಳ ವಿಶೇಷವಾಗಿರತಕ್ಕಂಥ ಚಿಂತನೆ ಕೊಡ್ತಾ ಇದ್ದಾರೆ ಭಾರತದಲ್ಲಿ. ಏನು, ಯಾರಾದರೆ ತಮ್ಮ ಹೃದಯದಲ್ಲಿ ಭೀಮಸೇನ ದೇವರನ್ನು ಚಿಂತನೆ ಮಾಡುತ್ತಾರೋ, ಭೀಮಸೇನ ದೇವರೆಂಥವರು ಅಂದರೆ ಅನೇಕ ಕಾಲ ಸರ್ಪಗಳು ಕಚ್ಚಿದರೂ ಸಾವು ಬಾರದವರು, ಅಷ್ಟೇ ಅಲ್ಲ ಶತ್ರುಹ, ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥವರು ಅಂತ ಆ ಗುಣಚಿಂತನೆ ಯಾರು ಮಾಡುತ್ತಾರೆ ಅವರಿಗೆ ಏನೇ ವಿಷಸರ್ಪಗಳು ನಾನಾ ವಿಷಗಳು ಅವರ ಮೈಗೆ ಬಂದರೂ ಅವರಿಗೆ ಸಾವು ಬರಲ್ಲ. ಅರ್ಥ ಆಯಿತು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಎಲ್ಲರಲ್ಲಿ ವಿಷ ಬರ್ತಾ ಇದೆ, ಅದಕ್ಕೇನು ಹೆಸರಿಟ್ಟಿದ್ದಾರೆ ಕರೋನಾ ಅಂತ, ಕೋವಿಡ್ ಅಂತ, ಇವರಿವರಿಗೆ ಭಾಷೆಗೆ ತಕ್ಕಂಥ ಹೆಸರಿಟ್ಕೊಂಡಿದ್ದಾರೆ. ಹಾ, ಕೆಲವರು ಹೇಳಬಹುದು ಏನು ಅಂತ, ಅದು ಒಂದು ಕ್ರಿಮಿಯೇ ಅಲ್ಲ ಅದು, ಎಲ್ಲರೂ ಹೇಳ್ತಾ ಇದ್ದಾರೆ. ಕೆಲವರು ಯಾರು ವುಹಾಂಗ್ ಅಂತ ಯಾವುದು ಆ ಚೈನಾ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸೈಂಟಿಸ್ಟ್ಗಳೇ ಕೆಲವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಅಂತ ಕಳಿಸ್ತಾ ಇದ್ದಾರೆ. ಏನಂತ, ಅದು ಚೈತನ್ಯ ಇರತಕ್ಕಂಥ ಒಂದು ಜೀವ ಅಲ್ಲ ಅದು, ಅದು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿದ್ದು, ಅದು ಎಲ್ಲ ಕಡೆ ಬಿಟ್ಟಿದ್ದಾರೆ ಅಂತ. ಲೆಟ್ ಇಟ್ ಬಿ ಆರ್ಟಿಫಿಷಿಯಲ್ ಆರ್ ನ್ಯಾಚುರಲ್, ವಾಟ್ ಎವರ್ ಇಟ್ ಮೇ ಬಿ, ಅದರೊಳಗೆ ನಿಂತು ಇಡೀ ಜಗತ್ತನ್ನು ನಡಗಿಸ್ತಾ ಇರೋದು ನಮ್ಮ ಸ್ವಾಮಿಯ. ಅದು ಏನೇ ಆಗಿರಬಹುದು, ಅದರೊಳಗಿರೋದು ಇವನೇ ಅಲ್ವಾ, ಅದೊಂದು ನೆಪ ಮಾಡಿ. ಆದರೆ ಇವರು ಆರ್ಟಿಫಿಷಿಯಲ್ ಆಗಿರತಕ್ಕಂಥ ಯಾವುದೋ ಒಂದು ಹುಟ್ಟಾಕಿರಬಹುದು, ಅದರಲ್ಲಿ ನಿಂತು ಎಲ್ಲ ಜಗತ್ತಿಗೆ ಕಾಟ ಕೊಡೋದು ನ್ಯಾಚುರಲ್ ಆಗಿರತಕ್ಕಂಥ ಈ ದೈತ್ಯರು, ಅವರು ಅದರಲ್ಲಿ ಸೇರಿಕೊಂಡು ಕಾಟ ಕೊಡ್ತಾರೆ. ಅಂಥದ್ದು ಏನು ವಿಷ ಎಲ್ಲರ ಶರೀರದಲ್ಲಿ ಏರತಾ ಇದ್ದೀವಾಗ, ಎಲ್ಲರ ಈ ಶ್ವಾಸಕೋಶಕ್ಕೆ ತೊಂದರೆ ಕೊಡ್ತಾ ಇದೆ. ಅಂಥ ಕಾಲಕ್ಕೆ ನಮ್ಮಲ್ಲಿ ಭೀಮಸೇನ ದೇವರನ್ನು ಶತ್ರು ಸಂಹಾರಕ, ವಿಷ ಏರಿದ್ರೂ ಅಂದರೆ ವಿಷವನ್ನು, ಅದು ವಿಷ ಬಂದರೂ ಶರೀರಕ್ಕೆ ಅದು ಏನೂ ಪರಿಣಾಮಕಾರಿ ಆಗದೆ ಸಾವಿಲ್ಲದೆ ಗೆದ್ದು ಬಂದಂಥವ, ಅದನ್ನು ಒದ್ದು ಬಂದಂಥವ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಈ ಯಾವ ಕಾರಣದಿಂದಲೂ ಅವರಿಗೆ ಮರಣ ಬರಲ್ಲ, ಯಾವ ವಿಷವೂ ಅವರ ಶರೀರದಲ್ಲಿ ಪರಿಣಾಮ ಆಗಲ್ಲ ಎಂಬುದು ಸತ್ಯವಾದ ವಿಚಾರ. ಆ ಚಿಂತನೆ ಜೊತೆಗೆ ವಿಶೇಷವಾಗಿರತಕ್ಕಂಥ ಏನು ಟ್ರೀಟ್ಮೆಂಟ್ ಏನಿದೆ ಅದು ತಗೊಳ್ಳಬಹುದು. ಸಂದರ್ಭ ಬಂತಾದ್ದರಿಂದ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಹೇಳಿಬಿಡುತ್ತೇನೆ. ಏನು ಅಂದರೆ, ನಮ್ಮ ಸಾಮಾನ್ಯ ಸಮಾಜದಲ್ಲಿ ಈಗ ಬಂದಿರತಕ್ಕಂಥ ರೋಗದ ಒಂದು ಪರಿಚಯ ಸರಿಯಾಗಿ ಇಲ್ಲ, ಅದು ಸತ್ಯವಾದ ವಿಚಾರ. ಏನಾಗ್ತಾ ಇದೆ ಅಂದರೆ, ಆ ರೋಗ ಅದು ಬಂದು ಕೂಡಲೇ, ಏನ ಕೋವಿಡ್ ಅಂತ ಎಫೆಕ್ಟ್ ಆದ ಕೂಡಲೇ ಮಿನಿಮಮ್ ಸಿಂಪ್ಟಮ್ಸ್ ಕಾಣಿಸಬಹುದು, ಮೇಲಿನ ಲಕ್ಷಣಗಳು ಅಥವಾ ಕಾಣಿಸದೇ ಇರಬಹುದು. ಏನು ಜ್ವರ, ಕೆಮ್ಮು, ನೆಗಡಿ ಇವೆಲ್ಲ ಬಂದ ಕೂಡಲೇ ಯಾರ್ಯಾರು ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ತಾ ಇದ್ದಾರೆ, ಅವರು ಆ್ಯಂಟಿಬಯೋಟಿಕ್ಸು ಎಲ್ಲ ಕೊಡ್ತಾ ಇದ್ದಾರೆ, ಕಂಟ್ರೋಲ್ ಆಗ್ತಾ ಇದೆ. ಎಸ್ ಇಟ್ ಈಸ್. ಆದರೆ ಅವರು ಕೊಟ್ಟ ಯಾವ ಮೆಡಿಸಿನ್ನು ಆ ಕರೋನಾ ಮೇಲೆ ಕೆಲಸ ಮಾಡ್ತಾ ಇಲ್ಲ, ಮೇಲಿನ ಸಿಂಪ್ಟಮ್ಸ್ ಎಲ್ಲ ಸಪ್ರೆಸ್ ಮಾಡ್ತಾ ಇದೆ. ಇನ್ನು ಸರಿಯಾದ ಮೆಡಿಸಿನ್ ಕರೋನಾಕ್ಕೆ ಸರಿಯಾದ ಡೋಸೇಜ್ ಬೀಳದಿದ್ದರೆ, ಮೇಲಿನ ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲ್ ಆದರೂ ಇನ್ನೇನು ನನಗೆ ಪರವಾಗಿಲ್ಲ ಅಂತ ಬಹಳ ಜನ ಏನು ಮಾಡ್ತಾ ಇದ್ದಾರೆ, ನಾನಿನ್ನು ಬಚಾವಾದೆ, ನನಗೇನು ತೊಂದರೆ ಇಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲೇ ಅದು ಶುರು ಮಾಡ್ತಾ ಇದೆ, ಒಳಗೆ ಹೋದದ್ದು ಏನೂ ಆಗದೆ ಅದು ಸ್ವಲ್ಪ ದಿವಸ ಆದ ಮೇಲೆ ಶ್ವಾಸಕೋಶಕ್ಕೆ ಇಳಿಯುತ್ತಾ ಇದೆ. ಅದಕ್ಕೆ ಯಾರ್ಯಾರು ನಮ್ಮಲ್ಲಿ ತುಂಬ ಜನ ಎಫೆಕ್ಟ್ ಆಗಿದೆ, ಎಲ್ಲ ಈ ಟ್ರೀಟ್ಮೆಂಟ್ ಚೂರು ಚೂರು ಮನೆಯಲ್ಲೇ ಇದ್ದುಕೊಂಡು ತಗೊಂಡಿದ್ದಾರೆ, ಅವರಿಗೆಲ್ಲ ಕಂಟ್ರೋಲ್ ಆಗಿದೆ ಅಂತ ಸಂತೋಷ ಆಗಿದೆ ಅವರಿಗೆಲ್ಲ. ಆ ಒಂದು ವಾರವೋ 10 ದಿವಸ ಆದ ಕೂಡಲೇ ತಿರಗಾ ಶ್ವಾಸಕೋಶದ ತೊಂದರೆ ಆಗಿ ಸಡನ್ ಆಗಿ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಡೌನ್ ಆಗಿ ಎಲ್ಲರೂ ಓಡುತ್ತಾ ಇದ್ದಾರೆ. ಕಾರಣ ಏನು? ಅದು ಒಳಗೆ ಇಳಿಯುತ್ತೆ, ಇಷ್ಟು ಎಫೆಕ್ಟ್ ಕೊಡುತ್ತೆ ಎಂಬ ಪರಿವು ಯಾರಿಗೂ ಇಲ್ಲ. ಮೊನ್ನೆ ನಾನು ಹೋಗ್ತಾ ಇದ್ರೆ ರೋಡಲ್ಲಿ ಒಬ್ಬರು ಕಾಣಿಸ್ತಾರೆ ನಮ್ಗೆ ಗೊತ್ತಿದ್ದವರೇ, ಏ ನಂಗೆ ಜ್ವರ ಬಂದಿತ್ತು, 2 ಇಂಜೆಕ್ಷನ್ ಹಾಕ್ಕೊಂಡೆ, ಕಮ್ಮಿ ಆಯಿತು, ಚೆನ್ನಾಗಿ ಓಡಾಡ್ತಾ ಇದ್ದೀನಿ, ಆನಂದವಾಗಿದ್ದೀನಿ ಅಂತ ಹೇಳ್ತಾರೆ. ಆ ಪರಿಸ್ಥಿತಿಯಲ್ಲಿ ತಿರುಗಬಾರ್ದು, ಗೊತ್ತೇ ಆಗ್ತಾ ಇಲ್ಲ ಅವರಿಗೆ. ಮತ್ತು ಹೋಗ್ತಾರೆ ಮನೆಗೆ, ಒಂದು ಎರಡು ದಿವಸಕ್ಕೆಲ್ಲ ಆಕ್ಸಿಜನ್ ಲೆವೆಲ್ ಡೌನ್ ಆಗುತ್ತೆ. ಯಾಕೆ, ಆ ಕರೋನಾ ಒಳಗೆ ಲಂಗ್ಸ್ಗೆ ಇಳಿತಾ ಇದೆ, ಇಳಿದ ಮೇಲೆ ಅದು ಕೆಲಸ ಶುರು ಮಾಡುತ್ತೆ. ಆವಾಗ ಅರ್ಧರಾತ್ರಿ ಆಕ್ಸಿಜನ್ ಡೌನ್ ಆಗಿರುತ್ತೆ, ಎಲ್ಲಿ ಹೋದ್ರು ಬೆಡ್ ಸಿಗಲ್ಲ, ಒದ್ದಾಡ್ತಾ ಪ್ರಾಣ ಬಿಡ್ತಾ ಇದ್ದಾರೆ. ಅದಕ್ಕೆ ಮೊದಲೇ ಅದರ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಡಾಕ್ಟರ್ನ ಕೇಳಿ ತಗೊಂಡ್ರೆ ತೊಂದರೆ ಇಲ್ಲದೆ ಹೋಗುತ್ತೆ. ಆದ ಕಾರಣ ಸಂದರ್ಭ ಬಂತಾದ್ದರಿಂದ ಯಾವುದೇ ರೋಗವನ್ನು ನಾವು ನಿವಾರಣೆ ಮಾಡಿಕೋಬೇಕಾದ್ರೆ ಮೊದಲು ರೋಗ, ರೋಗದ ಲಕ್ಷಣ, ಅದರ ಕ್ರಿಯೆ, ಅದು ಪರಿಚಯ ನಮಗಾಗಬೇಕು. ಇಲ್ಲದಿದ್ದರೆ ಅದು ತೊಂದರೆ ಆಗ್ಬಿಡುತ್ತೆ. ಸರಿ, ಮುಂದಕ್ಕೆ ಹೊರಟರೆ ತೇಷಾಂತು ವಿಪ್ರಕಾರೇಶು ತೇಷು ತೇಷು ಮಹಾಮತಿ ಮೋಕ್ಷಣೇ ಪ್ರತಿಕಾರೇ ಚ ವಿದುರೋ ಬಹಿತೋ ಭವತ್. ಅಲ್ಲ ಭಗವಂತ, ಈ ದುರ್ಯೋಧನಾದಿಗಳೆಲ್ಲ ಪಾಂಡವರಿಗೆ ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ಯಾಕೆ ಕೂತಿದ್ದ ಭಗವಂತ? ದೇವರು ಅಂತ ದೇವರ ನಂಬಿದ ಕಾಲಕ್ಕೆ ದುರ್ಯೋಧನ ತೊಂದರೆ ಕೊಡ್ತಾ ಇದ್ದರೆ ಕೃಷ್ಣ ಸುಮ್ಮನೆ ಇದ್ನಲ್ಲ. ಇಲ್ಲ, ದೇವರು ತನ್ನ ನಂಬಿದಂಥವರಿಗೆ ಸಾಕ್ಷಾತ್ ತಾನೇ ಬಂದು ರಕ್ಷಣೆ ಮಾಡುವುದು ಒಂದು ಕ್ರಮ, ಇನ್ನೊಬ್ಬರ ಮೂಲಕ ರಕ್ಷಣೆ ಮಾಡುವುದು ಎಂಬುದು ಎರಡನೇ ಕ್ರಮ. ದೇವರಾಗಲಿ ದೇವತೆಗಳಾಗಲಿ ನಮಗೆ ಸಾಮಾನ್ಯವಾಗಿ ಸಾಕ್ಷಾತ್ತಾಗಿ ಎದುರಿಗೆ ಬಂದು ರಕ್ಷಣೆ ಮಾಡಲ್ಲ. ಇನ್ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ಮೂಲಕ ಬಂದು ರಕ್ಷಣೆ ಮಾಡ್ತಾರೆ. ಇಲ್ಲಿ ಪಾಂಡವರ ಮೇಲೆ ಇವರು ಕ್ಷಣ ಕ್ಷಣಕ್ಕೆ ಅಪಕಾರ ಮಾಡ್ತಾ ಇದ್ರು, ದೇವರು ರಕ್ಷಣೆ ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರು? ವಿದುರನ ರೂಪದಿಂದ ಮಾಡ್ತಾ ಇದ್ದ ಭಗವಂತ. ವಿದುರ ಅವರಿಗೆ ವಿಶೇಷವಾಗಿ ನೋಡಿ, ಆ ಎದೆಷ್ಟು ಚೆನ್ನಾಗಿದೆ. ಮಗು ಇರುತ್ತೆ, ಮಗು ನಡೀತಾ ಇರುತ್ತೆ, ಓಡ್ತಾ ಇರುತ್ತೆ, ಅದರದ್ದೇ ಏನೋ ಆಲೋಚನೆ ಅದಕ್ಕಿರುತ್ತೆ, ಬೇರೆಯವರ ಆಲೋಚನೆ ಅದು ಹಿಡಿಸ್ಕೊಳ್ಳಲ್ಲ, ಅದರದ್ದೇ ಲೋಕದಲ್ಲಿ ಅದಿರುತ್ತೆ. ಬಿದ್ದೇ ಹೋಗ್ತಾ ಇರುತ್ತೆ, ಬೀಳುತ್ತೇನೆ ಎಂಬ ಕಲ್ಪನೆ ಅದಕ್ಕಿರಲ್ಲ, ಬೀಳತಾ ಇರುತ್ತೆ. ಆದರೆ ಆ ಮಗುವಿಗೆ ಗೊತ್ತಿಲ್ಲದೆ ಮಗುವಿನ ಬಗ್ಗೆ ಪ್ರತಿಯೊಂದು ಕ್ಷಣ ತನ್ನ ಕಣ್ಣನ್ನ ಆ ಮಗುವಿನ ಮೇಲಿಟ್ಟುಕೊಂಡು ರಕ್ಷಣೆ ಮಾಡುವವಳು ತಾಯಿ. ತಾಯಿ ತನ್ನ ರಕ್ಷಣೆ ಮಾಡುತ್ತಾಳೆ, ಕ್ಷಣ ಕ್ಷಣಕ್ಕೂ ತನ್ನ ಮೇಲೆ ಕಣ್ಣಿಟ್ಟಿರ್ತಾಳೆ ಎಂಬುದು ಮಗುವಿಗೆ ಗೊತ್ತಿರಲ್ಲ, ಅದರ ಲೋಕದಲ್ಲೇ ಅದು ಹೋಗ್ತಾ ಇರುತ್ತೆ. ಇಲ್ಲಿ ಪಾಂಡವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ವಿದುರ ಇದ್ದಾನೆ ಬರ್ತಾನೆ ಅಂತ ಅವರೇನು ವಿದುರನಿಗೆ ಹೇಳಿಲ್ಲ, ಅಪ್ಪ ನೀವು ಬರಬೇಕು ಅಂತ ಕೇಳಿಕೊಂಡಿಲ್ಲ. ಆದರೆ ವಿದುರ ತಾನಾಗಿ ಪಾಂಡವರನ್ನು ಸದಾ ರಕ್ಷಣೆ ಮಾಡುತ್ತಾ ಹೆಜ್ಜೆ ಹೆಜ್ಜೆಗೂ ಏನು ಹದ್ದಿನ ಕಣ್ಣಿಟ್ಟು ನೋಡ್ತಾ ಇದ್ದ. ಅದು ವಿದುರನೊಳಗೆ ಸ್ವಾಮಿ ಮಾಡಿಸಿದ ಕಾರ್ಯ. ಅದಕ್ಕೆ ಭಗವಂತ ಅವನನ್ನು ನಂಬಿದರೆ ನಾವು ಅವ ಸಾಕ್ಷಾತ್ತಾಗಲ್ಲದೆ ಯಾವುದೋ ಒಂದು ರೂಪ ಒಂದಲ್ಲ, ಅವನನ್ನು ನಂಬಿದರೆ ಸಾವಿರ ರೂಪಗಳಿಂದ ಸಾವಿರ ಜನರಲ್ಲಿ ತೋರಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅವನೇ ರಕ್ಷಣೆ ಮಾಡೋದು, ಪ್ರತ್ಯಕ್ಷ ಕಾಣಿಸಲ್ಲ ಅಷ್ಟೇ, ಆ ಸಮಯಕ್ಕೆ ಒಬ್ಬರ ಮೂಲಕ ಬಂದು ನಮ್ಮನ್ನು ಎತ್ತಿ ಹಾಕಿ ಹೋಗ್ತಾನೆ. ಇಲ್ಲಿ ವಿದುರನ ರೂಪದಿಂದ ಭಗವಂತ ಬರ್ತಾ ಇದ್ದಾನೆ. ಸ್ವರ್ಗಸ್ಥೋ ಜೀವಲೋಕಸ್ಯ ಯಥಾಶಕ್ರ ಸುಖಾವಹ ಪಾಂಡವಾನಾಂ ತಥಾ ನಿತ್ಯಂ ವಿದುರೋಪಿ ಸುಖಾವಹ. ಅದ್ಭುತವಾದ ದೃಷ್ಟಾಂತ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸ್ವರ್ಗಲೋಕದಲ್ಲಿರತಕ್ಕಂಥ ಜೀವಲೋಕ, ಎಲ್ಲಿ ಯಾರ್ಯಾರು ಸ್ವರ್ಗದಲ್ಲಿರತಕ್ಕಂಥ ಜೀವರಾಶಿಗಳಿರ್ತಾರೋ ಅವರಿಗೆಲ್ಲ ಕ್ಷಣ ಕ್ಷಣಕ್ಕೂ ಸುಖ ಕೊಡೋದು ಜವಾಬ್ದಾರಿ ಇಂದ್ರದೇವರು ಹೊತ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇಡೀ ಮೂರು ಲೋಕಗಳಲ್ಲಿ ಪಾಲನೆ ಮಾಡುವುದು ಇಂದ್ರದೇವರು. ಮೂರು ಲೋಕದಲ್ಲಿರತಕ್ಕಂಥ ಪ್ರತಿಯೊಂದು ಸಜೀವ ರಾಶಿಯ ಜವಾಬ್ದಾರಿ ಇಂದ್ರದೇವರು ತಗೊಂಡಿರ್ತಾರೆ. ಹೇಗೆ ತಾಯಿ ಮಗುವಿಗೆ ಗೊತ್ತೇ ಇಲ್ಲದೆ ಮಗುವಿನ ಮೇಲೆ ಹದ್ದಿನ ಕಣ್ಣಿಟ್ಟು ಅದನ್ನು ಸದಾ ರಕ್ಷಣೆ ಮಾಡ್ತಿರ್ತಾಳೋ, ಅದು ಬೀಳೋ ಹೊತ್ತಿಗೆ ಥಟ್ಟನೆ ಓಡಿ ಹೋಗಿ ಆ ಮಗುವನ್ನು ಹೇಗೆ ಹಿಡಿಯುತ್ತಾಳೋ ಆ ಕೆಲಸ ಇಂದ್ರದೇವರು ಮಾಡ್ತಾ ಇರುತ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಜೀವಲೋಕಸ್ಯ ಯಥಾ ಶಕ್ರ ಸುಖಾವಹ, ಉತ್ತಂಕ ಮಹರ್ಷಿ ತನ್ನ ಗುರುಗಳು ಏನು ನಿಮಗೆ ಗುರುದಕ್ಷಿಣೆ ಕೊಡಲಿ ಅಂದರೆ, ನನಗೇನು ಬೇಡ, ನನ್ನ ಹೆಂಡತಿಗೆ ಏನಾದರೂ ಕೊಡಪ್ಪ, ಆಕೆಗೇನಾದರೂ ಇರ್ಬೋದು ತಲೆಯಲ್ಲಿ, ನನಗೇನು ನಾನು ಪಾಠ ಹೇಳಿದ್ದಕ್ಕೆ ಗುರುದಕ್ಷಿಣೆ ನನಗೆ ಬೇಡ ಅಂದ್ಬಿಡ್ತಾಳೆ. ಅವ್ರ ಹೆಂಡತಿ ಕೇಳ್ತಾಳೆ, ಅಪ್ಪ ನನಗೆ ಪೌಷ್ಯ ರಾಜ, ಆತನ ಹೆಂಡತಿ ಒಳ್ಳೆ ಕುಂಡಲಗಳು ಹಾಕ್ಕೊಂಡಿದ್ದಾಳೆ, ಆ ಕುಂಡಲಗಳು ಧಾರಣೆ ಮಾಡಿದರೆ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಅನ್ನದಾನಾದಿಗಳು ಮಾಡಬಹುದು, ಅಂಥ ವಿಚಿತ್ರ ಶಕ್ತಿ ಇರತಕ್ಕಂಥ ಕುಂಡಲಗಳು, ಅದನ್ನು ನೀನು ಬೇಡಿ ತಗೊಂಡು ಬಾ ನನಗಾಗಿ, ಅದನ್ನು ಹಾಕ್ಕೊಂಡು ನಾನು ಬ್ರಾಹ್ಮಣರಿಗೆ ಬಡಿಸ್ಬೇಕು ಅಂತಿದ್ದೇನೆ ಅಂತ ಆಕೆ ಆಲೋಚನೆ ಎಂದಂಥವರೆಲ್ಲ. ಅದಕ್ಕಾಗಿ ಆ ಕುಂಡಲಗಳನ್ನು ತರುವಾಗ ತಕ್ಷಕ ಅದನ್ನು ಕದ್ದು ಭೂಮಿಯಲ್ಲಿ ಚಿಕ್ಕ ತೂತಿದ್ದರೆ ಅದರಲ್ಲಿ ಹೊರಟೆ ಹೋಗ್ಬಿಡ್ತಾರೆ, ಪಾತಾಳಕ್ಕೆ ಹೋಗ್ಬಿಡ್ತಾರೆ. ಆವಾಗ ಬ್ರಾಹ್ಮಣ ಪಾಪ ಒಬ್ಬ ಏನು ಮಾಡಬೇಕು, ಭೂಮಿಯನ್ನು ಸೀಳಿಕೊಂಡು ಪಾತಾಳಕ್ಕೆ ಹೋಗಬೇಕು, ಚಿಕ್ಕ ತೂತು, ಅದನ್ನು ಏನು ಮಾಡಬೇಕು, ತಲೆ ಕೆಟ್ಟೋಗುತ್ತೆ, ಒಬ್ಬನೇ ಇರ್ತಾನೆ ಕಾಡಿನಲ್ಲಿ, ಆ ಬರುವಾಗ ಹೀಗಾಗುತ್ತೆ, ಚಿಕ್ಕ ಒಂದು ಕಟ್ಟಿಗೆ ತಗೊಂಡು ಅದರಿಂದ ಭೂಮಿಯನ್ನು ತೋಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿಗಾಗಬೇಕು, ಆ ಕಟ್ಟಿಗೆಯಿಂದ ಭೂಮಿಯನ್ನು ತೋಡಿ ಸುರಂಗ ಮಾಡಿಕೊಂಡು ಪಾತಾಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವ? ಅವಾಗ ಒಬ್ಬರೇ ದುಃಖ ಪಡುತ್ತಾ ಗುರುಗಳಿಗಾಗಿ, ಅಯ್ಯೋ ನನಗೆ ಗುರುಗಳಿಗೆ ಗುರುದಕ್ಷಿಣೆ ಕೊಡ್ಲಿಕ್ಕಾಗಿಲ್ಲ ಅಂತ ಆ ಬ್ರಾಹ್ಮಣ ಒದ್ದಾಡತಾ ಇದ್ದರೆ, ಆಗ ಆ ಬ್ರಾಹ್ಮಣ ಕೇಳದೇನೆ ಇಂದ್ರದೇವರು ವಜ್ರಾಯುಧವನ್ನು ಕಳಿಸಿಬಿಡುತ್ತಾರೆ. ನೋಡಲಾರದೆ ಆ ಬ್ರಾಹ್ಮಣನ ಒದ್ದಾಟ, ಆ ವಜ್ರಾಯುಧ ಬಂದು ಆ ಕಟ್ಟಿಗೆಯಲ್ಲಿ ಪ್ರವೇಶ ಮಾಡುತ್ತೆ. ಆ ಕಟ್ಟಿಗೆನ ಒಂದೊಂದು ಏಟು ಹಾಕ್ತಾ ಇದ್ರೆ ಭೂಮಿ ಸೀಳಿ ಹೋಗ್ತಾ ಬರುತ್ತೆ. ಆ ರೀತಿ ಸಹಾಯ ಮಾಡಿದವರೇ ಇಂದ್ರದೇವರು. ಹಾಗೆ ವಿಶ್ವಾಮಿತ್ರರು ಒಂದು ಸಲ ತಪಸ್ಸು ಮಾಡುವಾಗ ಕ್ಷಾಮ ಬಂದು ಬಿಡುತ್ತೆ. ವಿಶೇಷವಾಗಿ ತಪಸ್ಸು ಮಾಡುತ್ತಾ ಇರತಕ್ಕಂಥವರಿಗೆ ಅನ್ನಾದಿಗಳಿಲ್ಲ. ಅಂಥ ಕಾಲಕ್ಕೆ ಒಂದು ಈ ಹೇಳ್ತಿರಲ್ಲ ಬಹಳ ತೊಂದರೆ ಪಡುವ ಕ್ಷಣ, ಅಂಥ ಕಾಲಕ್ಕೆ ಅವರು ತಡೆಯಲಾರದೆ ಅಲ್ಲೇ ಒಂದು ಯಾವುದೋ ಒಂದು ಪದಾರ್ಥ ಇದ್ದರೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ತಾರೆ, ಇನ್ನ ಪ್ರಾಣ ಉಣಿಸ್ಕೊಳ್ಳಿಕ್ಕೆ ಇಂದ್ರದೇವರು ಬಂದು ರಕ್ಷಣೆ ಮಾಡ್ತಾರೆ. ಅದಕ್ಕೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವಿ ಸಜ್ಜೀವಿಯ ರಕ್ಷಣೆಗೆ ಜವಾಬ್ದಾರಿ ಹೊತ್ತವರು ಇಂದ್ರದೇವರು. ಈ ಮೂರು ಲೋಕಗಳಲ್ಲಿ ಯಾವ ಒಂದು ಸಜ್ಜೀವಿಗೆ ತೊಂದರೆ ಬಂದಾಗಲೂ ದೇವರು ಯಾರನ್ನ ಕೇಳುತ್ತಾರೆ, ಯಾವ ಆಫೀಸರ್ನ ಕೇಳ್ತಾರೆ, ಇವನಿಗೆ ತೊಂದರೆ ಬಂದಿದೆ ಯಾಕೆ ಮಾಡಿಲ್ಲ ನೀನು ಅಂತ ಯಾರನ್ನ ಕೇಳ್ತಾರೆ, ಇಂದ್ರದೇವನ ಕೇಳ್ತಾರಂತೆ, ಯಾಕೆ ಅವರನ್ನ ನೀನು ರಕ್ಷಣೆ ಮಾಡಲಿಲ್ಲ ಅಂತ. ದೇವರು ಕೇಳ್ತಾರೆ ಅಂತಲ್ಲ, ಸಹಜವಾಗಿ ಸಜ್ಜನರ ಬಗ್ಗೆ ಆತಂಕ ಇರತಕ್ಕ ವ್ಯಕ್ತಿ ಇಂದ್ರ. ಅದಕ್ಕೆ ಹೇಗೆ ಇಂದ್ರ ವಿಶೇಷವಾಗಿ ಜೀವಲೋಕಕ್ಕೆ ಸುಖ ಕೊಡತಾರೋ ಹಾಗೆ ಪಾಂಡವರಿಗೆ ವಿದುರ ಸದಾ ಸುಖಪ್ರದರಾಗಿತ್ತು. ಇಲ್ಲಿ ನೋಡಬೇಕಾಗಿದ್ದು ಕಥಾ ಪ್ರವಾಹ ಹೋಗ್ತಾ ಇರುತ್ತೆ. ಎಲ್ಲರೂ ಅಸ್ವತಂತ್ರರೇ, ಭೀಮಸೇನ ದೇವರೇ ಮೊದಲಾದ ಪಾಂಡವರೆಲ್ಲರೂ ಅಸ್ವತಂತ್ರರೇ, ಗೊಂಬೆಗಳೇ. ಅವರಿಗೆ ತೊಂದರೆ ಕೊಡತಕ್ಕಂಥ ದುರ್ಯೋಧನಾದಿಗಳೂ ಗೊಂಬೆಗಳೇ, ಉಪಕಾರ ಮಾಡುವಂಥ ವಿದುರನೂ ಗೊಂಬೆಯೇ, ಯಾರೂ ಸ್ವತಂತ್ರರಲ್ಲ. ಪಾಂಡವರಿಗೆ ದುರ್ಯೋಧನನೊಳಗಿದ್ದುಕೊಂಡು ಅವನ ಕರ್ಮಾನುಸಾರ, ಅವನ ಸಾಧನಾನುಸಾರ, ಅವನ ದುಷ್ಟವಾದ ಕರ್ಮಾನುಸಾರ ಅವನಲ್ಲಿದ್ದು ತೊಂದರೆ ಕೊಡುವಂತೆ ಮಾಡಿದ್ದು ದೇವರೇ. ಆ ಕೊಟ್ಟ ತೊಂದರೆಯನ್ನ ಭಗವಂತನ ಪೂಜಾ, ಅದನ್ನು ತಡೆಯೋದೇ ಭಗವಂತನ ಪೂಜಾ ಅಂತ ಪಾಂಡವರಲ್ಲಿದ್ದು ತಡೆಯೋ ಶಕ್ತಿ ಕೊಟ್ಟು ತಡೆಸಿದ್ದು ದೇವರೇ. ಇವರನ್ನು ರಕ್ಷಣೆ ಮಾಡುವುದೇ ದೇವರ ಪೂಜಾ ಅಂತ ವಿದುರನಲ್ಲಿದ್ದುಕೊಂಡು ಪಾಂಡವರನ್ನು ರಕ್ಷಣೆ ಮಾಡಿಸಿದ್ದು ದೇವರೇ. ಒನ್ ಮ್ಯಾನ್ ಶೋ, ಒಬ್ಬನೇ ಎಲ್ಲರಲ್ಲಿ ನಿಂತು ನಾನಾ ರೀತಿಯಾಗಿ ಆಟ ಆಡಿಸ್ತಾ ಇರ್ತಾನೆ. ಅದನ್ನೇ ಅರಣ್ಯಕಾಚಾರ್ಯರು ಹೇಳ್ತಾರೆ ಚತುರ್ದಶಿಯಲ್ಲಿ, ವಿಚಿತ್ರ ರೂಪೈಹಿ. ಅದಕ್ಕೆ ಭಗವಂತನನ್ನ ಚಿತ್ರ ಅಂತ ಕರೀತಾರೆ. ಯಾಕಂದ್ರೆ ಚಿತ್ರ ಚಿತ್ರವಾಗಿರತಕ್ಕಂಥ ಒಂದು ಆ ಒಂದು ಆಟವನ್ನು ಆಡತಕ್ಕಂಥವ, ಆ ಆಟವನ್ನು ನೋಡೋದೇ ಭಾರತ. ಅದು ಬಿಟ್ಟರೆ ವ್ಯಕ್ತಿಗಳ ಆಟವನ್ನು ನೋಡಲಿಕ್ಕೆ ನಮಗೆ ಅದು ಬೇಕಾಗಿಲ್ಲ. ಅದು ನಮ್ಮ ಪಕ್ಕ ಮನೆಯಲ್ಲೂ ಇರುತ್ತೆ, ಇನ್ನೊಂದು ಕಡೆ ಇರುತ್ತೆ. ಇವನ ಆಟ ಎಲ್ಲರಲ್ಲಿ ನೋಡೋದು ಅದೇ ನಮಗೆ ಕಣ್ಣಿಗೆ ಬರಬೇಕು. ಯದಾತ ವಿವಿಧೋಪಾಯೈಹಿ ಸಂವೃತೈಹಿ ವಿವೃತೈರಪಿ ನಾಶಕತ್ ವಿನಿಹಂತುಂ ತಾನ್ ದೈವ ಭಾವ್ಯರ್ಥ ರಕ್ಷಿತಾನ್. ಕೌರವರು ಸಂವೃತೈಹಿ ವಿವೃತೈರಪಿ ವಿವಿಧೋಪಾಯೈಹಿ ಒಳಗೊಳಗೆ ನಾನಾ ತೊಂದರೆ ಕೊಟ್ಟರು, ಹೊರಗೂ ಪ್ರತ್ಯಕ್ಷವಾಗಿ ತೊಂದರೆ ಕೊಟ್ಟು ಅವರನ್ನ ಸಂಹಾರ ಮಾಡಲಿಕ್ಕೆ ಕೊಲ್ಲಲಿಕ್ಕೆ ನೋಡಿದರು. ಆದರೆ ಅವರನ್ನ ಕೊಲ್ಲಲಿಕ್ಕೆ ಆಗಿಲ್ಲ. ಯಾಕೆ ಅಂದರೆ ದೈವ ಭಾವಿ ಅರ್ಥ ರಕ್ಷಿತಾನ್ ಅದಕ್ಕೆ ಹೇಳ್ತಾ ಇದ್ದಾರೆ. ಭಗವಂತನೇ ರಕ್ಷಣೆ ಮಾಡಿದ್ದ ಇವರನ್ನ. ಯಾಕೆ ಭಾವಿ ಅರ್ಥ ರಕ್ಷಿತ, ಅವರಿಂದ ಮುಂದೆ ಆಗತಕ್ಕಂಥ ಅಪರೂಪದ ಕಾರ್ಯ ಇದೆ, ದುಷ್ಟ ಸಂಹಾರ, ಭಗವದ್ ವಿರೋಧಿಗಳ ಸಂಹಾರ. ಅದಕ್ಕಾಗಿ ಭಗವಂತನೇ ಅವರನ್ನ ರಕ್ಷಣೆ ಮಾಡಿ ಅವರ ಮೂಲಕ ಆ ಕಾರ್ಯ ಮಾಡಿಸಿತ್ತು. ನಂತರ ತತಃ ಸಂಮಂತ್ರ್ಯ ಸಚಿವೈಹಿ ವೃಷದುಶಾಸನಾದಿಭಿ ಧೃತರಾಷ್ಟ್ರಮನುಜ್ಞಾಪ್ಯ ಜಾತುಷಂ ಗೃಹಮಾದಿಶತ್. ದುರ್ಯೋಧನ, ಕರ್ಣ, ದುಶ್ಯಾಸನ ಇವರೆಲ್ಲರಿಂದ ವಿಶೇಷವಾಗಿ ಸಮಾಲೋಚನೆ ಮಾಡಿ ಧೃತರಾಷ್ಟ್ರನ ಅಪ್ಪಣೆಯಿಂದ ಜಾತುಷಂ ಗೃಹಮಾದಿಶತ್ ಅಂದರೆ ಇವರನ್ನ ಅರಗಿನ ಮನೆಗೆ ಹೋಗುವಂತೆ ಮಾಡುತ್ತಾನೆ. ಸುತಪ್ರಯೈಷಿ ತಾನ್ ರಾಜ ಪಾಂಡವ ನಂಬಿಕಾ ಸುತಃ ತಥೋ ವಿವಾಸಯಾಮಾಸ ರಾಜ್ಯ ಭೋಗ ಬುಭುಕ್ಷಯ. ಇಲ್ಲಿ ನಾನಾ ರೀತಿಯಾಗಿರತಕ್ಕಂಥ ವ್ಯಕ್ತಿಗಳ ಸಮಾಹಾರವೇ ಭಾರತ. ಇವರನ್ನ ಆ ಅರಗಿನ ಮನೆಯಲ್ಲಿ ಇಟ್ಟು ಸುಟ್ಟಾಕ್ಬಿಡಬೇಕು ಅಂತ ದುರ್ಯೋಧನ ಆಲೋಚನೆ. ಇಲ್ಲಿ ನೋಡಿದರೆ ಧೃತರಾಷ್ಟ್ರ ಇನ್ನ ಪಾಂಡವರನ್ನ ಆ ಮನೆಯಲ್ಲಿ ಹಾಕಿ ಸುಟ್ಟಾಕಬೇಕು ಅನ್ನೋ ಆಲೋಚನೆ ಮಾಡುವ ಕಾಲಕ್ಕೆ ಯಾರ ಯಾರ ಜೊತೆಗೆ ಸೇರಿದ್ದ ದುರ್ಯೋಧನ ಅಂದರೆ ದುಶ್ಯಾಸನ ಸೇರಿದ್ದ, ಹಾ ಅವನು ಪರಮ ದುರ್ದುಷ್ಟ. ಇನ್ನೊಬ್ಬರು ಯಾರು, ವೃಷ ಅಂದ್ರೆ ಹೇಳ್ತಾರೆ, ಅಂದ್ರೆ ಯಾರು, ಕರ್ಣ. ಕರ್ಣನೂ ಅದರಲ್ಲಿ ಭಾಗಿಯಾಗಿದ್ದ. ಇವನು ಸುಟ್ಟಾಕ್ಬೇಕು. ಅಲ್ಲೇ ಆಶ್ಚರ್ಯ ಆಗುತ್ತೆ, ದುಷ್ಟರು ಸೇರಿದರು ಅಂತ ಹೇಳಿದಾಗ ಅಲ್ಲಿ ಸ್ವರೂಪತಃ ದುಷ್ಟರು ಕೆಲವರು, ಕರ್ಮದಿಂದ ದುಷ್ಟರು ಕೆಲವರು ಅಂತ ಸೇರಿದರು. ಅದರಲ್ಲಿ ಕರ್ಮದಿಂದ ದುಷ್ಟರು ಅಂದರೆ ಯಾರು ಅಂದರೆ ಕರ್ಣ. ಸ್ವರೂಪತಃ ಅದ್ಭುತ ವ್ಯಕ್ತಿತ್ವ, ಜಗತ್ತಿಗೆ ಬೆಳಕು ಕೊಡುವ ವ್ಯಕ್ತಿತ್ವ. ಇವತ್ತೇನು ನೀವು ಆರಾಧನೆ ಅಂದ ಕೂಡಲೇ ಬೆಂಗಳೂರಿನಿಂದ ಏನು ತಂಡೋಪತಂಡವಾಗಿ ವಿಶೇಷವಾಗಿ ಹೋಗಿ ಭೋಜನ ಮಾಡಿ ದರ್ಶನ ಮಾಡಿ ಆರೋಗ್ಯ ಕೊಡ್ತಾರೆ ಅಂತ ಹೋಗಿ ನಮಸ್ಕಾರ ಮಾಡಿ ಬರ್ತೀರಲ್ಲ ಬ್ರಹ್ಮಣ್ಯ ತೀರ್ಥರು, ಅವರೇ ಕರ್ಣ. ಯಾರಾದರೆ ಯಾರನ್ನ ನಂಬಿದರೆ ಸಾಕು ಶುದ್ಧವಾಗಿ ರಕ್ಷಣೆ ಮಾಡ್ತಾರೆ ಅಂತ ನೀವು ಹೋಗಿದ್ದೀರಲ್ವ, ಅಂಥ ಮಹಾನುಭಾವರಿಗೂ ಪ್ರಾರಬ್ಧ ಕರ್ಮ ಬಿಟ್ಟಿಲ್ಲ, ಅಂಥವರಿಗೂ ಪ್ರಾರಬ್ಧ ಕರ್ಮ ಬಿಟ್ಟಿಲ್ಲ, ದುಷ್ಟರ ಸಂಪರ್ಕ ಬಿಟ್ಟಿಲ್ಲ, ದುಷ್ಟ ಕಾರ್ಯ ಬಿಟ್ಟಿಲ್ಲ. ಮತ್ತು ಅಲ್ಲಿ ನೋಡ್ಲಿಕ್ಕೆ ಹೋದರೆ ಯಾರೂ ಸ್ವತಂತ್ರರಲ್ಲ. ಮತ್ತೆ ಹಾಗಾದರೆ ಸ್ವಯಂ ಸೂರ್ಯದೇವರು ಕರ್ಣಾಗಿ ಬಂದು ಈ ಕೆಟ್ಟ ಕೆಲಸ ತಾವು ಸ್ವತಂತ್ರವಾಗಿ ಮಾಡಿದ್ರ? ಇಲ್ಲ, ದೇವರೇ ನಿಂತು ಮಾಡಿಸಿದ್ದು. ಮತ್ತೆ ಎಲ್ಲಿಗೆ ಹೋಗುತ್ತಿದೆಲ್ಲ, ಕರ್ಮಾನುಸಾರ ಸ್ವಾಮಿ ಮಾಡಿಸಿತ್ತು. ಸ್ವಾಮಿ ಏನು ಮಾಡಿಸಲಿಕ್ಕೆ ಹೊರಟಿರ್ತಾನೆ ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ, ಅಲ್ಲಿಗೆ ನಿಲ್ಲುತ್ತೆ. ಅವನೇ ಬಿಡಿಸಬೇಕು, ಅವನೇ ಅನುಗ್ರಹ ಮಾಡಬೇಕು. ಕಟ್ಟಿ ಹಾಕೋದು ಅವನೇ, ಬಿಡಿಸೋದು ಅವನೇ. ಅವನ ಪಾದಕ್ಕೆ ಬೀಳಬೇಕಷ್ಟೇ ಹೊರತು ಬೇರೊಂದು ಗತಿ ಇಲ್ಲ. ಅದು ಭಾರತ. ಇಲ್ಲಿ ಸುಮ್ಮನೆ ಯಾರ್ಯಾರನ್ನು ನಿಂದ ಮಾಡಿ ಏನು ಉಪಯೋಗವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಣ ಎಂಥ ಅದ್ಭುತ ವ್ಯಕ್ತಿತ್ವ, ಈ ದುರ್ಯೋಧನ ದುಶ್ಯಾಸನಾದಿಗಳಿಂದ ಸೇರಿದಾಗ ಅವರಲ್ಲಿ ವಿಶೇಷವಾಗಿರತಕ್ಕಂಥ ದೈತ್ಯನ ಆವೇಶ ಬಂದಿತ್ತು. ಆ ದೈತ್ಯನ ಆವೇಶ ಇರೋದರಿಂದ ಆ ಕಾರ್ಯ ಆಗ್ತಿತ್ತು. ಒಬ್ಬರೇ ಇದ್ದಾಗ ದೈತ್ಯ ಒಳಗೆ ಕೂಡ್ತಿದ್ದ. ಅದ್ಭುತವಾದ ವ್ಯಕ್ತಿತ್ವ, ದಾನ ಧರ್ಮ, ಎಂಥ ಶುದ್ಧವಾದ ಭಗವಂತನ ಚಿಂತನೆ ಎಲ್ಲ ಮಾಡಿದಂಥ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ದೈತ್ಯನ ಹಾವಳಿ ಅಂತ ಒಳಗೆ ಇವರ ಜೊತೆಗೆ ಈ ಬಾಂಡವರನ್ನ ಸುಟ್ಟಾಕುವಂತ ಆಲೋಚನೆಯಲ್ಲಿ ಶಾಮೇಲಾಗಿದ್ದು ಇವರೆಲ್ಲ. ಎಂಥದ್ದು ಬಂತು. ಆದ ಕಾರಣ ಇದು ಆಳವಾಗಿ ನೋಡತಕ್ಕಂಥವರಿಗೆ ಭಾರತ ತೆರೆದುಕೊಳ್ಳುವ ರೀತಿಯೇ ಬೇರೆ. ಗೊತ್ತಿಲ್ಲದೆ ನೋಡುವವರಿಗೆ ಅವ್ರು ಹೀಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು ಅಂತ ಗೊಂಬೆಗಳನ್ನು ನಿಂದ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಭಾರತ ಅರ್ಥ ಬೇರೆಯೇ ಆಗುತ್ತೆ. ಇನ್ನ ಈ ದುರ್ಯೋಧನಾದಿಗಳೆಲ್ಲ ಸೇರಿಕೊಂಡು ಧೃತರಾಷ್ಟ್ರದ ಹತ್ರ ಬಂದು ಅವರು ಒಪ್ಪುವಂತೆ ಮಾಡುತ್ತಾರೆ. ಅಲ್ಲೇನಾಗುತ್ತೆ, ಅವರು ಸಾಮಾನ್ಯರಲ್ಲ, ಗಂಧರ್ವರವರು, ಭಗವಂತನ ಅನುಗ್ರಹ ಪಡೆದವರು, ವಿಶ್ವರೂಪ ದರ್ಶನ ಕೊಟ್ಟ ಸ್ವಾಮಿ. ಇಷ್ಟು ಮಾಡಿ ಯಾವಾಗ ಕೃಷ್ಣ ಉದ್ಯೋಗ ಪರ್ವದಲ್ಲಿ ಇವರಿಗಾಗಿ ಏನು ದೂತನಾಗಿ ಬಂದಾಗ ಕಟ್ಟಿ ಹಾಕ್ಲಿಕ್ಕೆ ದುರ್ಯೋಧನ ನೋಡಿದರೆ ಆವಾಗ ವಿಶ್ವರೂಪ ತಗೊಂಡು ಎಲ್ಲರನ್ನ ಸದೆಬಿಡದು ಸ್ವಾಮಿ ಅವರಿಗೆ ದರ್ಶನ ಕೊಡುತ್ತಾನೆ. ಯಾಕೆ, ಇಷ್ಟೇ ಮಾಡಿದರೂ ಸ್ವರೂಪ ಶುದ್ಧ. ಆದರೆ ಅಲ್ಲೇನಾಗಿದೆ, ಸ್ವರೂಪ ಶುದ್ಧವೇ ಆಗಿದ್ದರೂ ಪ್ರಾರಬ್ಧ ಕರ್ಮ ಬದ್ಧ. ಪ್ರಾರಬ್ಧ ಕರ್ಮ ಇರೋದರಿಂದ ಮಗನ ಮೇಲೆ ಅಭಿಮಾನ ಅಂತ ಸ್ವಾಮಿ ಹುಟ್ಟಾಕಿದ. ಆ ಕರ್ಮದ್ದು ಫಲ ಎಂಥದ್ದು, ದುರ್ಯೋಧನನ ಮೇಲೆ ದುರಭಿಮಾನ ಹುಟ್ಟಾಕಿದ. ಹೇಳುತ್ತಾರೆ, ದುರ್ಯೋಧನನ ಮಾತು ಕೇಳಿದರೆ ದುರ್ಯೋಧನನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ದುರ್ಯೋಧನನ ಮಾತನ್ನು ತಳ್ಳಿ ಹಾಕಲಾರದ ಪ್ರೀತಿ. ಮಗನ ಮಾತು ಕೇಳಿದರೆ ಮಗನೇ ಸತ್ತು ಹೋಗ್ತಾನೆ. ಆವಾಗ ಮಗನ ಮೇಲೆ ಪ್ರೀತಿ ಇದ್ದವ, ಮಗನ ಮಾತು ಕೇಳಬೇಕೋ ಬಿಡಬೇಕೋ, ಸಾಮಾನ್ಯ ಕೇಳಬಾರದು. ಆದರೆ ಎಷ್ಟು ಪ್ರೀತಿ ಅಂದರೆ ಮಗನ ಮಾತನ್ನು ತಳ್ಳಿ ಹಾಕಲಾರದ ಪ್ರೀತಿ. ಆ ಪ್ರೀತಿಯಿಂದ ಮಗನೇ ಸಾಯ್ತಾನೆ ಅಂತ ಗೊತ್ತಿದ್ದರೂ ಸುಮ್ಮನೆ ಇರುವಂಥ ಸ್ಥಿತಿ, ಒಳಗೆ ಕುದಿಯಾಟ. ನಾವು ಅಂದುಕೊಳ್ತೀವಿ ಧೃತರಾಷ್ಟ್ರ ಅಂದರೆ ಏ ಸಂತೋಷವಾಗಿದ್ದ ಅಂಥೇಳಿ, ಕುದ್ದು ಕುದ್ದು ಒದ್ದಾಡಿದ ಒಂದು ವ್ಯಕ್ತಿ, ಮಗನಿಗಾಗಿ ಒದ್ದಾಡಿ, ಮಗ ಎಲ್ಲಿ ಸತ್ತು ಹೋಗ್ತಾನೋ ಅಂತ ಒದ್ದಾಡಿ, ವಿಚಿತ್ರ ಕಷ್ಟಪಟ್ಟಂತಹ ವ್ಯಕ್ತಿ. ಹಾಗೆ ಇನ್ನೊಂದು ಕಡೆ ಪಾಂಡವರ ಮೇಲೆ ಮಗನಿಗಾಗಿ ಇಂಥ ಪ್ರಯತ್ನಗಳು ಮಾಡಿಸಿದರೂ ಒಂದು ಕಡೆ ಪಾಂಡವರ ಮೇಲೆ ಅಭಿಮಾನ. ಪಾಂಡವರು ಅಂದರೆ ಗೌರವ ಎಲ್ಲವೂ ಇತ್ತು. ದುರ್ಯೋಧನ ಬರ್ತಾನೆ, ಬಂದು ಹೇಳ್ತಾನೆ ಅವ್ರ ಹತ್ರ ಇಷ್ಟು ಸಂಪತ್ತಿದೆ, ಹೊಟ್ಟೆ ಉರಿತಾ ಇದೆ, ಹೇಗಾದರೂ ಹೊಡೆದು ಬಿಡಬೇಕು ಅಂತಾನೆ. ಆವಾಗ ಧೃತರಾಷ್ಟ್ರ ಏನು ಹೇಳ್ತಾನೆ ಗೊತ್ತಾ, ಎಲ್ಲ ಅವರು ಕ್ಷತ್ರಿಯರು, ತಮ್ಮ ಬಾಹುಬಲದಿಂದ ಸಂಪಾದನೆ ಮಾಡಿದ್ದಾರೆ ಅಲ್ಲ, ನೀನು ಕ್ಷತ್ರಿಯ, ನಿನಗೂ ಬಾಹುಬಲ ಇದೆ, ನೀನು ಸಂಪಾದನೆ ಮಾಡು. ಅವರ ಸಂಪಾದನೆ ನೀನು ಯಾಕೆ ಹೊಟ್ಟೆ ಉರ್ಕೊಳ್ತೀಯ, ತಪ್ಪು ನೀ ಮಾಡೋದು, ನೀ ಸಂಪಾದನೆ ಮಾಡ್ಕೋ. ಯಾರು ಬೇಡ ಅಂದ್ರು, ನಿನಗೆ ಅಪ್ಪನ ಆಸ್ತಿಯ ಕೂತಿದಲ್ಲ, ಅವರಿಗೆ ಕಾಡು ಕೊಟ್ಟೆ, ಇಂದ್ರಪ್ರಸ್ಥ ಕಾಡು ಕೊಟ್ಟೆ, ಕಾಡನ್ನು ಅವರು ಸ್ವರ್ಗ ಮಾಡಿಕೊಂಡಿದ್ದಾರೆ, ನಿನಗೆ ಸ್ವರ್ಗವೇ ಕೈಯಲ್ಲಿ ಕೂತಿದೆ, ಬೆಳೆಸ್ಕೋ. ಆದರೆ ದುರ್ಯೋಧನನಿಗೆ ಗುರು ಒಬ್ಬ ಕೂತಿದ್ದ, ಕಳಿಂಗ ಕಣಿಕ ಅಂತಾರೆ. ಅವನೇನು ಗೊತ್ತ, ನೀನು ಕಷ್ಟಪಟ್ಟು ಸಂಪಾದನೆ ಮಾಡಲೇಬೇಡ ಅಂತ ಒಂದು, ಇನ್ನೇನು ಇನ್ನೊಬ್ಬರದು ಹೊಡೆದು ಅದರಿಂದ ಸಂತೋಷವಾಗಿರುವುದರಲ್ಲಿ ಬರುವ ಸಂತೋಷ ಕಷ್ಟಪಟ್ಟರೆ ಬರಲ್ಲ ಅಂತ ಅವನುಪದೇಶ. ಅದು ದುರ್ಯೋಧನಿಗೆ ಬಹಳ ಹಿತಕರ, ಅದಿರುವಾಗ ಕಷ್ಟಪಟ್ಟು ಹೇಗೆ ಸಂಪಾದನೆ ಮಾಡುತ್ತಾನೆ. ಆ ರೀತಿಯಾಗಿ ಇವರೆಲ್ಲರೂ ಸೇರಿಕೊಂಡು ಧೃತರಾಷ್ಟ್ರನ ಮೇಲೆ ಪ್ರಯೋಗ. ಅವರು ಸುತಪ್ರಯೈಷೀತಾನ್ ಪಾಂಡವಾನಂಬಿಕಾ ಸುತಃ. ವಿಶೇಷವಾಗಿ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ವೇದವ್ಯಾಸರ ಶಬ್ದ ಪ್ರಯೋಗ ಅದ್ಭುತ. ಅಂಬಿಕೆಯ ಮಗ ಮಕ್ಕಳ ಮೇಲೆ ಪ್ರೀತಿಯಿಂದ ಅವರನ್ನು ಕಳಿಸಿಕೊಟ್ಟ ಅಂತ. ಸರಿ, ಮಕ್ಕಳ ಮೇಲೆ ಪ್ರೀತಿ ಇರತಕ್ಕಂಥ ಧೃತರಾಷ್ಟ್ರ ಮಕ್ಕಳನ್ನು ಅರಗಿನ ಮನೆಗೆ ಕಳಿಸಿಕೊಟ್ಟ ಅಂತ ಇಷ್ಟು ಹೇಳಬೇಕು. ಅಲ್ಲಿ ಧೃತರಾಷ್ಟ್ರ ಅಂತ ಮೇಲೆ ಹೇಳಿ ಇಲ್ಲಿ ಅಂಬಿಕಾ ಸುತಃ ಅಂತ ಹೇಳ್ತಾರೆ. ಯಾಕೆ ಆ ಶಬ್ದ ಹಾಕಿದ್ರು ಅಂತ ಹೇಳ್ತಾರೆ, ದೇವರೇ ವೇದವ್ಯಾಸ ದೇವರೇ ಎದುರಿಗೆ ಬಂದಿರ್ತಾರೆ. ವೇದವ್ಯಾಸರ ದೇವರ ತಾಯಿ ಸತ್ಯವತಿ ದೇವಿ ಕೇಳಿಕೊಂಡಿರ್ತಾಳೆ, ವಂಶ ನಿಂತು ಹೋಗ್ತಾ ಇದೆಯಯ್ಯ, ಆದ್ದರಿಂದ ನನ್ನ ಮಕ್ಕಳ ಹೆಂಡತಿಯರಲ್ಲಿ ನೀನು ಮಕ್ಕಳನ್ನು ಪಡಿ. ಅವಾಗಿತ್ತು ಆ ಪದ್ಧತಿ, ಕಲಿಯುಗದಲ್ಲಿ ನಿಷಿದ್ಧ. ಅಲ್ಲಿ ಹೇಳ್ತಾರೆ ವೇದವ್ಯಾಸ ದೇವರ ಬಗ್ಗೆ ಒಂದು ಮಾತನ್ನು ಮೊದಲು ಹೇಳ್ತಾರೆ. ಸಾಮಾನ್ಯ ಅವರಿಬ್ಬರು ಅಂದರೆ ಸತ್ಯವತಿ ದೇವಿಯ ಸೊಸೆಯಂದರು ಪರಸ್ತ್ರೀಯರು, ಹೌದ್ ತಾನೆ, ಪರಸ್ತ್ರೀಯರಲ್ಲಿ ವೇದವ್ಯಾಸ ದೇವರು ಮಕ್ಕಳನ್ನು ಪಡೆದರು. ಹೌದು, ಇದು ಲೋಕದೃಷ್ಟಿಯಲ್ಲಿ ನಡೆದದ್ದು. ಒಳಗೆ ಬೇರೆ ಸ್ವಾಮಿ ನೋಟದಿಂದಲೇ ಅವರ ಮಕ್ಕಳಾಗುವಂತೆ ಮಾಡಿದ, ಆದರೆ ಲೋಕದೃಷ್ಟಿಯಲ್ಲಿ ಯೋಗಿಗಳು ಅಪ್ಪಣೆಯಿಂದ ಸ್ಪರ್ಶ ಮಾಡಬಹುದು, ಮಕ್ಕಳನ್ನು ಪಡೆಯಬಹುದು, ಆವಾಗ ಪದ್ಧತಿ ಅದು. ಈ ಮಕ್ಕಳನ್ನು ಪಡೆದಾಗಲೂ ಇಡೀ ಜಗತ್ತು ವೇದವ್ಯಾಸರಿಗೆ ನಮಸ್ಕಾರ ಮಾಡಿತ್ತು. ಶುದ್ಧರಿವರು ಅಂತ ಒಬ್ಬ ಬಾಯೆತ್ತಿದ್ದಿಲ್ಲ ಇವರ ಬಗ್ಗೆ. ಅಂಥದ್ದು ವೇದವ್ಯಾಸರ ವ್ಯಕ್ತಿತ್ವ. ಅಂಥ ಭಗವಂತನೇ ಎದುರಿಗೆ ಬಂದಾಗ ಈ ಅಂಬಿಕಾದೇವಿ ಏನು ಮಾಡಿದ್ದು ಗೊತ್ತಾ? ಅವರನ್ನು ನೋಡಿ ತಡೆಯಲಾರದೆ ಆ ಋಷಿ ವೇಷವನ್ನು ನೋಡಿ ಕಣ್ಣು ಮುಚ್ಚಿಕೊಂಡ್ಬಿಟ್ಲು, ಯಪ್ಪ ಇವರು ಬಂದರಲ್ಲ. ಅಲ್ಲೇ ಹೇಳ್ತಾ ಇದ್ದಾರೆ, ಏನು ಈ ಪ್ರಾಕೃತವಾದ ಹೊರಗಿನ ರೂಪಕ್ಕೆ ಬೆಲೆ ಕೊಟ್ಟು ಅದ್ಭುತ ಭಗವಂತನ ವ್ಯಕ್ತಿತ್ವವನ್ನು ಕಾಣಲಾರದೆ ಇರುವಂಥ ಹೆಣ್ಣಿಗೆ ಹುಟ್ಟಿದವನಾದ್ದರಿಂದ ಕಣ್ಣಿದ್ದರೂ ಕಣ್ಣು ಮುಚ್ಚಿಕೊಂಡ, ಕಣ್ಣಿಲ್ಲದಂತೆ ಪ್ರವರ್ತನೆ ಮಾಡಿದಂಥ ತಾಯಿಗೆ ಹುಟ್ಟಿದ ಮಗನಲ್ವೇ, ಅದಕ್ಕೆ ಕಣ್ಣಿಲ್ಲದವರಂತೆ ತನ್ನ ತಮ್ಮನ ಮಕ್ಕಳನ್ನು ಅರಗಿನ ಮನೆಯಲ್ಲಿ ಸುಟ್ಟಾಕ್ತಾನೆ ಮಗ ಅಂತ ಗೊತ್ತಿದ್ರೂ ಕಳಿಸಿತ್ತು ಅಂತ ಅಂಬಿಕಾ ಸುತಃ ಅಂತ ಹೇಳೋದರಲ್ಲೇ ಇಷ್ಟು ಅರ್ಥ ಕೊಟ್ರು. ಇನ್ನು ಅಲ್ಲಿ ಹೇಳುತ್ತಾರೆ ಅಂಬಿಕಾ ಸುತಃ ಅಂತ ಯಾಕೆ ಹೇಳಿದರು ಅಂದರೆ, ಧೃತರಾಷ್ಟ್ರ ಅವರು ಗೊತ್ತಿದ್ದು ಪಾಂಡವರನ್ನು ಸುಟ್ಟಾಕ್ಲಿಕ್ಕೆ ಯಾಕೆ ಕಳಿಸಿದರು ಅಂದರೆ, ಕಣ್ಣಿದ್ದು ಕಣ್ಣಿಲ್ಲದವರಂತೆ ಮಾಡಿದರೆ ಹೇಗಿರುತ್ತೋ, ಇವರು ಗೊತ್ತಿದ್ದು ಗೊತ್ತಿಲ್ಲದವರಂತೆ ಮಾಡಿದರು. ನೋಡಿದರೆ ಅವರ ತಾಯಿಯ ಪ್ರವರ್ತನೆ ಮಗನ ಮೇಲೆ ಪ್ರಭಾವ ಬಿತ್ತಲ್ಲವೋ, ದೇವರನ್ನು ನೋಡಿಯೂ ನೋಡದಂತೆ ಕಣ್ಣು ಮುಚ್ಚಿಕೊಂಡ್ಬಿಟ್ಲಲ್ಲ, ಅದಕ್ಕಾಗಿ ಆ ಪಾಪದ ಪ್ರಭಾವ, ತಂದೆ ತಾಯಿಗಳು ಏನಿರ್ತಾರೆ ಅವರ ಪ್ರಭಾವ, ಪುಣ್ಯ ಪ್ರಭಾವ ಮಕ್ಕಳ ಮೇಲೆ ಅವರದು ಭಾಗ ಬೀಳುತ್ತೆ, ಹಾಗೆ ಪಾಪದ ಪ್ರಭಾವವು ಮಕ್ಕಳಿಗೆ ಶೇರ್ ಬರುತ್ತೆ. ಅದಕ್ಕೆ ನಾವು ನಮ್ಮಲ್ಲಿ ಹೇಳ್ತಾ ಇರ್ತೀವಿ, ನಾವು ಏನು ಪುಣ್ಯ ಮಾಡ್ಲಿಕ್ಕೆ ಹೋದ್ರು ಏನು ಚೆನ್ನಾಗಿದ್ರು, ನಮ್ಮ ಹಿರಿಯರು ಮಾಡಿದ ಪುಣ್ಯ, ಹಿರಿಯರು ಮಾಡಿದ ಪುಣ್ಯ ಅವ್ರು ಸತ್ತಾಗ ಅವ್ರು ಹೊತ್ಕೊಂಡು ಹೋಗ್ತಾರಲ್ಲ, ನಮಗೇನಿರುತ್ತೆ ಅಂದರೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಶೇರ್ ಇರುತ್ತಲ್ಲಿ, ಅವ್ರು ಮಾಡಿದ ಪುಣ್ಯದಲ್ಲಿ ಪಾಪದಲ್ಲಿ. ಹಾಗೆ ಹೇಳಿದ್ದಾರೆ, ಯದ್ಯಪಿ ಆಕೆ ತಲೆಯಲ್ಲಿತ್ತು ಏನು, ಯಾರೋ ಪರಪುರುಷ ಋಷಿ ಬಂದಿದ್ದಾನೆ, ನಾನು ಯಾಕೆ ಇವರನ್ನು ಮುಟ್ಟಬೇಕು ಅಂತ ಕಣ್ಣೇ ಮುಚ್ಚಿಕೊಂಡ್ಬಿಟ್ಲು, ದೇವರನ್ನೇ ತಿರಸ್ಕಾರ ಮಾಡಿದ್ಲು. ಅದಕ್ಕೆ ಅವರಿಗೆ ಈ ಥರ ಆ ಪಾಪದ ಭಾಗ ಅಲ್ಲಿ ಹರಿದು ಬಂತು ಹೇಳ್ತಾರೆ. ನಂತರ ಅಷ್ಟೇ ಅಲ್ಲ ಹೇಳ್ತಾ ಇದ್ದಾರೆ, ರಾಜ್ಯ ಭೋಗ ಬುಭುಕ್ಷಯ. ಅಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ನೀನು ಪಾಂಡವರ ಮೇಲೆ ದ್ವೇಷ ಬಿಟ್ಟುಬಿಡು ಅಂತ ದುರ್ಯೋಧನನಿಗೆ. ದುರ್ಯೋಧನ ಹೇಳ್ತಾನೆ, ಹಾ ಬಿಟ್ಬಿಡ್ತೇನಪ್ಪ, ತಾತ್ವರಣಯನದಲ್ಲಿ ಆಚಾರ ಕೊಡ್ತಾರೆ ಚೆನ್ನಾಗಿ, ಹಾ ಬಿಟ್ಬಿಡ್ತೇನೆ, ಮುಂದೇನು ಅವರೇ ರಾಜ್ಯಕ್ಕೆ ಬರಲಿಯಾ, ಹಾಗಾದರೆ ಅವರಿಗೆ ನಾನು ದಾಸ ಆಗಿರಬೇಕು, ಅವ್ರ ಮಕ್ಕಳಿಗೆ ನನ್ನ ಮಕ್ಕಳು ದಾಸ ಆಗಿರಬೇಕು, ಅವರೆಲ್ಲರೂ ವಿಶೇಷವಾಗಿ ಅವರ ವಂಶಕ್ಕೆ ನಮ್ಮ ವಂಶ ದಾಸರಾಗಿರಬೇಕು, ನನ್ನ ಬದುಕಿಲ್ಲ ಇಷ್ಟೇ ಅಲ್ವಾ ಅಂತ ತಲೆ ಕೆಡಿಸಿದ್ದು ದುರ್ಯೋಧನ. ಆವಾಗ ಧೃತರಾಷ್ಟ್ರನ ತಲೆಯಲ್ಲಿ ರಾಜ್ಯ ಭೋಗದ ಹಸಿವೆ ಹುಟ್ಟಿತು. ಹೌದು, ಯದ್ಯಪಿ ರಾಜ್ಯಕ್ಕೆ ಅರ್ಹವೇ ಅಲ್ಲದೆ ಕಣ್ಣಿಲ್ಲದ ಸ್ಥಿತಿಯಲ್ಲಿದ್ದಾಗ ಅಣ್ಣನನ್ನು ತಳ್ಳಿ ಹಾಕದೆ ರಾಜ್ಯದಲ್ಲಿ ಪದವಿಯಲ್ಲಿ ಕೂಡಿಸಿ ಸೇವಕನಂತೆ ಸೇವಾ ಮಾಡಿದವ ಪಾಂಡುರಾಜ. ತಾನೇ ಎಲ್ಲ ಸಂಪಾದನೆ ಮಾಡಿ ರಾಜ್ಯವನ್ನು ಬೆಳೆಸಿ ಅಧಿಕಾರ ಇರತಕ್ಕಂಥ ವ್ಯಕ್ತಿ ಅಣ್ಣನ ಕೈಗೆ ಕೊಟ್ಟು ದಾಸನಂತೆ ನಮಸ್ಕಾರ ಮಾಡಿದಂಥವ ಪಾಂಡುರಾಜ. ಇಲ್ಲಿ ನೋಡಿದರೆ ತನ್ನದಲ್ಲದೇ ಅಲ್ಲ, ಯದ್ಯಪಿ ನ್ಯಾಯ ಪ್ರಕಾರ ಸಿಂಹಾಸನ ಪಾಂಡುರಾಜನಿಗೆ ಹೋಗಬೇಕಾಗಿತ್ತು. ಕಣ್ಣಿದ್ದವರಿಗೆ ರಾಜ್ಯ, ಕಣ್ಣಿಲ್ಲದವರಿಗೆ ರಾಜ್ಯದಲ್ಲಿದೆ. ಅಂಥದ್ದು ರಾಜ್ಯ ಭೋಗದ ಮೇಲೆ ಆಸೆ ಬಂದ ಕೂಡಲೇ ತಮ್ಮನ ರಾಜ್ಯವೇ ವಿಶೇಷ ಎಲ್ಲ, ಅದನ್ನು ಕದ್ದುಕೊಳ್ಳೋದು ಮಾತ್ರ ಅಲ್ಲ ಅವರ ಮಕ್ಕಳನ್ನು ಸುಡುವಂಥ ಒಂದು ಆಲೋಚನೆಗೂ ತಾಳ ಹಾಕುವ ಸ್ಥಿತಿ ಯಾರಿಗೆ? ಯಾರಿಗಿದು? ಸ್ವರೂಪತಃ ಶುದ್ಧರಾದ ವ್ಯಕ್ತಿಗೆ ಬಂತು. ಇಲ್ಲಿ ನಾನು ನೋಡಬೇಕಾಗಿದ್ದು ಧೃತರಾಷ್ಟ್ರಾಂತ ವ್ಯಕ್ತಿಯಲ್ಲ, ಒಂದು ಪ್ರಾರಬ್ಧ ಕರ್ಮದ ಪ್ರಭಾವ ಹೇಗಿರುತ್ತೆ, ಶುದ್ಧರಾದ ವ್ಯಕ್ತಿಗಳಿಗೂ ಪಲ್ಟಿ ಹೊಡೆಯುವಂತೆ ಮಾಡಿಬಿಡುತ್ತೆ. ಇಂಥ ಈ ಧೃತರಾಷ್ಟ್ರರೇ ಕೊನೆಗೆ ಮೂರು ಹೊತ್ತು ಸ್ನಾನವನ್ನು ಮಾಡಿ ಪುಣ್ಯತೀರ್ಥದಲ್ಲಿ ಯಜ್ಞವನ್ನು ಮಾಡುತ್ತಾ ಸದ್ಗತಿಯನ್ನು ಪಡೀತಾರೆ. ಅಲ್ಲಿ ನೋಡಬೇಕು, ಈ ದುರ್ಯೋಧನನಿಗೆ ಬೆನ್ನ ಹಿಂದೆ ಹಾಕ್ಕೊಂಡು ಪಾಂಡವರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ನಾನಾ ರೀತಿಯಾದ ನರಕ ಬರಬೇಕಾಗಿದ್ದರೆ ಧೃತರಾಷ್ಟ್ರನಿಗೆ ಬರಲಿಲ್ಲ, ಸದ್ಗತಿಯ ಆಯಿತು. ಯಾಕೆ? ದೇವತೆಗಳಿಗೆ ನರಕವಾಸವಿಲ್ಲ, ನರಕ ಪ್ರವೇಶವೇ ಇಲ್ಲ ಅಂದರು. ಅದಕ್ಕೆ ಸ್ವಾಮಿ ರಕ್ಷಣೆ ಮಾಡಿದ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಎಂಬುದಕ್ಕೆ ದೃಷ್ಟಾಂತವದು. ನಮ್ಮ ಪ್ರವಚನ ಅಂತ ಶುರುವಾದ ಕೂಡಲೇ ಧೃತರಾಷ್ಟ್ರರನ್ನು ಬೈಯೋದೇ ಇರುತ್ತೆ ಎಲ್ಲ ಕಡೆ. ಕಣ್ಣಿಲ್ಲದವ, ಮಕ್ಕಳಂದರೆ ತುಂಬ ಅಭಿಮಾನ ಪಟ್ಟವ, ಹಾಗೆ ಹೀಗೆ ಅಂತ ಏಕವಚನದಲ್ಲೇ ಬೈಯೋದು ನಮ್ಮ ಪ್ರವಚನದ ತಾತ್ಪರ್ಯ ಆಗಿರುತ್ತೆ. ಮಧ್ವರಾಯರ ದೃಷ್ಟಿ ಹಾಗಿಲ್ಲ, ಅವರು ಆಳವಾಗಿ ಒಳಗೆ ನೋಡ್ತಾ ಬರ್ತಾರೆ. ಆ ಪ್ರಾರಬ್ಧ ಕರ್ಮಕ್ಕೆ ವ್ಯಕ್ತಿ ಹೇಗೆ ತುತ್ತಾಗ್ತಾನೆ ಎಂಬುದು ನೋಡುತ್ತಾರೆ, ಅದರಿಂದ ಬಿಡಿಸಿ ಆ ವ್ಯಕ್ತಿಯನ್ನು ಹೇಗೆ ಉದ್ಧಾರ ಮಾಡಬೇಕು ಅಂತಿರುತ್ತೆ. ಅಲ್ಲಿ ನೋಡಿ, ಇಷ್ಟು ಮಕ್ಕಳಿಗೆ ಸಹಾಯ ಮಾಡಿ ಕೊನೆಗೆ ಅವರು ಸತ್ತ ಮೇಲೆ ಇವರತ್ರೇ ಇದ್ರೂ ಊಟ ಮಾಡತ, ಇಲ್ಲೇ ಇದ್ದರೆ ಅವರ ಮೇಲೆ ಅನುಗ್ರಹ ಮಾಡಿದ್ದು ಯಾರು ಅಂದರೆ ಭೀಮಸೇನ ದೇವರು. ಇನ್ನಾದರೂ ವೈರಾಗ್ಯ ಬರಲಿ ಈ ವ್ಯಕ್ತಿಗೆ ಅಂತ ದಿನಾಗೂ ಬೈತಾ ಇದ್ರು. ಬೈಯೋದರಲ್ಲೂ ಕರುಣೆ ಇತ್ತು, ಅದು ಯಾರಿಗೂ ಅರ್ಥ ಆಗಲಿಲ್ಲ, ಒಳಗಿದ್ದ ಸ್ವಾಮಿಗೆ ಮಾತ್ರ ಅರ್ಥ ಆಗ್ತಿತ್ತು. ಅದಕ್ಕೆ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಬೇಕು. ಅನೇಕ ದಿನ ಭಾರತಕ್ಕೆ ವ್ಯಾಖ್ಯಾನಗಳು ಬರೆದು ಹೋಗಿದ್ದಾರೆ. ಭೀಮ ಅಂದರೆ ಕರುಡುಗಟ್ಟಿದ ಒಂದು ಕಠಿಣತ್ವದ ಪ್ರತೀಕ ಅಂತ ಬೈತಾರೆ, ಎಂದೂ ಅಲ್ಲ. ಒಳಗಿರುವ ವ್ಯಕ್ತಿಯನ್ನು ನೋಡಿ ಅವರನ್ನು ಉದ್ಧಾರ ಮಾಡಲಿಕ್ಕೆ ಶತಶಃ ಪ್ರಯತ್ನ ಮಾಡಿದ ಅಪರೂಪದ ವ್ಯಕ್ತಿತ್ವ ಭೀಮಸೇನದೇವರು. ಅದಕ್ಕೆ ಹೇಳ್ತಾ ಇದ್ದಾರೆ, ತೇ ಪ್ರಾತಿಷ್ಠಂತ ಸಹಿತ ನಗರಾನ್ನಾಗಸಹ್ವಯಾತ್ ಪ್ರಸ್ಥಾನೇ ಚ ಅಭವನ್ ಮಂತ್ರಿ ಕ್ಷತ್ತಾ ತೇಷಾಂ ಮಹಾತ್ಮನ. ಅವರು ಹಸ್ತಿನಾಪುರದಿಂದ ವಿಶೇಷವಾಗಿ ಹೊರಡ್ತಾ ಇದ್ದಾರೆ. ಹೊರಡುವಾಗ ಅವರಿಗೆ ವಿಶೇಷವಾಗಿ ರಕ್ಷಣೆ ಮಾಡತಕ್ಕಂಥ ಮಂತ್ರಿ ಯಾರಾದರು? ಮಂತ್ರಿ ಅಂದರೆ ಯಾರು ಹೇಳ್ತಾರೆ? ಮಂತ್ರಾಲೋಚನೆ ಮಾಡತಕ್ಕಂಥವರು ಮಂತ್ರಿ. ಮಂತ್ರಾಲೋಚನೆ ಅಂದರೆ ಏನು? ನಮಗೆ ಹಿತಕರವಾದಂಥ ಒಳ್ಳೆ ಆಲೋಚನೆ ಕೊಡುವವರು ಮಂತ್ರಿ. ನಮ್ಮನ್ನೇ ತಿನ್ನುವವರು ಮಂತ್ರಿ ಅಲ್ಲ. ಮಂತ್ರಿ ಅಂದರೆ ಮಂತ್ರ ಆಲೋಚನೆ ಅಂದರೆ ನಮ್ಮ ಜೊತೆಗೆ ಮಾತಾಡಿ ಸರಿಯಾದ ಮಾರ್ಗದರ್ಶನ ಮಾಡತಕ್ಕಂಥವ್ರು. ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಗೊತ್ತಾ ವಿದುರ? ಇವರು ಹೊರಡಬೇಕು, ಹೊರಡುವ ಕಾಲಕ್ಕೆ ಧರ್ಮರಾಜನ ಜೊತೆಗೆ ಮಾತಾಡ್ತಾರೆ, ಮ್ಲೇಚ್ಛ ಭಾಷೆಯಲ್ಲಿ ಮಾತಾಡ್ತಾರೆ. ಆ ಮಾತಾಡೋದು ಏನು ಮಾತಾಡ್ತಾರೆ ಗೊತ್ತಾ? ಸಂಬಂಧವಿಲ್ಲದಂತೆ ಪಕ್ಕದವರಿಗೆ ಕೇಳಿಸುತ್ತೆ, ಕಾಣಿಸುತ್ತೆ, ಗುಟ್ಟಾಗಿ ಮಾತಾಡ್ತಾರೆ. ಹೇ ಧರ್ಮರಾಜ ಅಂತಾರೆ. ಸ್ವಾಮಿ ಹೇಳಿ ಏನು ಬೇಕು ಹೇಳಿ. ಏನಿಲ್ಲವೋ, ಕಾಡಿಗೆ ಬೆಂಕಿ ಬಿದ್ದರೆ ಇಲಿ ಏನು ಮಾಡುತ್ತೆ ಹೇಳು? ಇವರು ಹೋಗೋ ಕಾಲಕ್ಕೆ ಏನು ಸಂಬಂಧ ಇಲ್ಲದ ಮಾತು. ವಯಸ್ಸಾದವರು ಮಂತ್ರಿ ಇವರು ಸರಿ ಏನಿದು ಮಾತಾಡ್ತಾರೆ ಅಂದರೆ ಸುತ್ತಿದ್ದವರಿಗೆ ಅನಿಸ್ಬೇಕು. ಇವರು ಎಷ್ಟು ಬುದ್ಧಿವಂತರೋ ಅವರೇ ಅಲ್ಲ ಇನ್ನೊಂದು ರೂಪ ಧರ್ಮರಾಜ ಅಲ್ವಾ? ಅಂಥ ಶಾರ್ಪ್ ಮೈಂಡ್, ಅದ್ಭುತ. ಅದಕ್ಕೆ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರು ಶಾರ್ಪ್ ಮೈಂಡ್ ಬೇಕಾ? ಧರ್ಮರಾಜರ ಸ್ಮರಣೆ ಮಾಡಬೇಕು. ಗೊತ್ತೇ ಇರಲ್ಲ ನಮಗೆ ಎಂಥ ಶಾರ್ಪ್ ಮೈಂಡ್ ಗೊತ್ತಾ? ಅವ್ರು ಹೇಳ್ತಾರೆ ಅವರು ಇದು ನೋಡಿ ಎಷ್ಟು ಎಸ್ಟಿಮೇಷನ್ ನೋಡಿ. ವಿದುರ ಅಂದರೆ ಅನವಸರ ಮಾತು ಮಾತಾಡದೇ ಇರುವ ವ್ಯಕ್ತಿ, ಫಸ್ಟ್ ಸ್ಟೇಟ್ಮೆಂಟ್. ಅಂಥ ವ್ಯಕ್ತಿ ನಾವು ಇಲ್ಲಿಂದ ಬೇರೆ ಕಡೆಗೆ ಹೋಗುವಾಗ ಈ ಅನವಸರವಾದ ಮಾತು ಏನೋ ಮಾತಾಡುತ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನೋ ಮಾತು ಕೂತಿದೆ, ಏನೋ ರಹಸ್ಯ ಕೂತಿದೆ ಅಂತ ಹೊಳಿಬೇಕಾ ಇಲ್ವಾ? ಹೊಳಿಯಿತು ಧರ್ಮರಾಜರಿಗೆ. ಏನು ಕೇಳಿದ್ದು? ಕಾಡಿಗೆ ಬೆಂಕಿ ಬಿದ್ದರೆ ಇಲಿ ಏನು ಮಾಡುತ್ತೆ ಅಂತ ಕೇಳಿದರು. ಅಂದರೆ ಥಟ್ಟನೆ ಹೊಳಿತು, ಓಹೋ ನಮ್ಮನ್ನು ಯಾರೋ ಸುಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಏನೋ ನಡೆಯುತ್ತೆ ನಮಗೆ ಥಟ್ಟನೆ ಹೇಳಿದರು. ನೋಡಿ, ಇಡೀ ಕಾಡು ಉರಿಯುತ್ತಾ ಇದ್ದರೆ, ಇಡೀ ಕಾಡು ಉರಿಯುತ್ತಾ ಇದ್ದರೆ ಇಲಿ ಏನು ಮಾಡುತ್ತೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ಅಲ್ಲೂ ಬೆಂಕಿ ಬರ್ತಾ ಇರುತ್ತೆ, ಮತ್ತೇನು ಮಾಡಬೇಕು? ಅವ್ರು ಹೇಳ್ತಾರೆ ಧರ್ಮರಾಜ, ಏನೂ ಇಲ್ಲ, ಭೂಮಿಯಲ್ಲಿ ಬಿಲ ಇರುತ್ತಲ್ಲ ಅದರ ಒಳಗೆ ಹೋಗ್ಬಿಡುತ್ತೆ, ಬೆಂಕಿ ಎಷ್ಟಿದ್ರೂ ಮೇಲೆ ಉರಿಯುತ್ತೆ ಒಳಗೆ ಬರಲ್ಲ, ಇಲ್ಲಿ ಚೆನ್ನಾಗಿರುತ್ತೆ. ಹೌದಾ, ಒಳ್ಳೆದಪ್ಪ ಅಂತ ಹೋಗಿಬಿಡ್ತಾರೆ ಅವರು. ಇಷ್ಟೇ ನೋಡಿ ಮಾತಾಡಿತ್ತು. ಆವಾಗ ಅಲ್ಲಿಗೆ ಹೋಗ್ತಾರೆ, ಅರಗಿನ ಮನೆಗೆ ಹೋದ ಕೂಡಲೇ ಮೊದಲು ಧರ್ಮರಾಜ, ಎಲ್ಲರೂ ಹೋಗ್ತಾರಲ್ವಾ ತಾಯಿ ಜೊತೆಗೆ 5 ಜನ ಹೋಗ್ತಾರಲ್ವಾ, ಹೋದಾಗ ಯಾರಾದರೂ ಸರಿ ತಮ್ಮ ಮನಸ್ಸಿನ ಮಾತು, ಅಣ್ಣ ತಮ್ಮಂದಿರ್ತಾರೆ 5-6 ಜನ ಇರಬಹುದು, 7-8 ಜನ ಇರಬಹುದು, ಒಬ್ಬ ವ್ಯಕ್ತಿ ಆ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ತನ್ನ ಮನಸ್ಸಿನಲ್ಲಿರೋದು ಒಳಾಗಿರೋದು ಹೇಳಿಕೊಳ್ಳೋದು ಒಬ್ಬರ ಹತ್ರ ಮಾತ್ರ, ಎಲ್ಲರ ಹತ್ರ ಹೇಳ್ಕೊಳ್ಳಲ್ಲ. ಅಣ್ಣ ತಮ್ಮಂದಿರಾಗಿರ್ಬೋದು, ಎಲ್ಲರ ಹತ್ರ ಶೇರ್ ಎಲ್ಲರೂ ಮಾಡಿಕೊಳ್ಳಲ್ಲ. ಅವರ ಮನಸ್ಸಿಗೆ ಯಾರು ಪೂರ್ಣ ಹಿಡಿಸಿರ್ತಾರೆ ಅವರ ಹತ್ರ ಮಾತ್ರ ಶೇರ್ ಮಾಡಿಕೊಳ್ತಾರೆ. ಹಾಗಂತ ಬೇರೆಯವರು ಅಲ್ಲ ಅಂತಲ್ಲ, ಎಲ್ಲರೂ ಬೇಕಾದವರೇ, ಎಲ್ಲರೊಂದು ಪ್ರೀತಿ ಇರುತ್ತೆ, ಆ ಶೇರ್ ಮಾಡಿಕೊಳ್ತಾರಲ್ಲ ಅದು ಮಾತ್ರ ಅವರ ಜೊತೆಗೆ. ಅಲ್ಲಿ ನೋಡಬಹುದು ಧರ್ಮರಾಜನಿಗೆ ಭೀಮ ಅಂದ್ರೂ ಪ್ರಾಣ, ಅರ್ಜುನ ಅಂದ್ರೂ ಪ್ರಾಣ, ನಕುಲ ಅಂದ್ರೂ ಪ್ರಾಣ, ಸಹದೇವ ಅಂದ್ರೂ ಪ್ರಾಣ. ಆದರೆ ಅಲ್ಲಿ ಹೇಳಿದ್ದೆ ಭೀಮನ ಜೊತೆಗೆ, ಭೀಮ ನೋಡು ಮನೆ ತುಂಬ ಚೆನ್ನಾಗಿದೆ ನೋಡಿ, ಆ ನೋಟ ವಿಷನ್ ಹೇಗಿದೆ ಇಬ್ಬರದ್ದು ಅಂತ. ಅವಾಗ ಭೀಮ ಒಂದೇ ಮಾತು ಹೇಳುತ್ತಾ ಇದ್ದಾರೆ, ಹೌದಣ್ಣ ಒಳ್ಳೆ ವಾಸನೆ ಬರ್ತಾ ಇದೆ. ಏನು ಒಂದು ಬೆಂಕಿ ಕಡ್ಡಿ ಸಾಕು ಉರಿದು ಹೋಗುತ್ತಿದು ಅಂತ ಭೀಮಸೇನ ಹೇಳ್ತಾನೆ. ಹೌದು ಅಂದದ್ದು ಧರ್ಮರಾಜ. ಆದರೆ ಇವರ ಎಚ್ಚರ ನೋಡಬೇಕು, ಎಷ್ಟು ಚೆನ್ನಾಗಿದೆ ಭಾರತ ಅಂದರೆ ಇಡೀ ನಿಧಿ ಅದು, ನಮಗೆ ಬೇಕಾದ ನಿಧಿ ಅವ್ರದ್ದಲ್ಲ, ಅವರೇನೋ ಅವಾಗ ಮಾಡಿದ್ರು ಅಂತಲ್ಲ. ನೋಡಿ, ಅವರಿಗೆ ಆ ಅರಗಿನ ಮಲೆಯಲ್ಲಿ ಪ್ರವೇಶ ಮಾಡಲೇಬೇಕು, ನೋ ಅದರ್ ಗೋ, ಅಲ್ಲಿ ಇರಲೇಬೇಕು. ಆದರೆ ಜ್ಞಾನಿಗಳು ಎಚ್ಚರ ಕೊಡ್ತಾ ಇದ್ದಾರೆ, ಜಾಗ್ರತೆ. ಆವಾಗ ಆ ಜ್ಞಾನಿಗಳು ವಿದುರ ಕೊಟ್ಟಂತಹ ಎಚ್ಚರದಿಂದ ಅರಗಿನ ಮನೆಗೆ ಪ್ರವೇಶ ಮಾಡುವಾಗಲೇನೆ ಅದರ ಲಕ್ಷಣ ಹಿಡಿತಾ ಇದ್ದಾರೆ ಇವರು. ಏನಂತ, ಇದು ಯಾವ ಕ್ಷಣದಲ್ಲ ಅದು ಸುಟ್ಟು ಹೋಗುತ್ತೆ ಅಂತ ಇಬ್ಬರು, ಇನ್ನು ಅರ್ಜುನ ಪಕ್ಕದಲ್ಲೇ ಇವರನ್ನು ಅನುಸರಿಸಿ ಬರತಕ್ಕಂಥವ ನೋಡ್ತಾ ಇದ್ದಾರೆ ಇಬ್ಬರ ಅಣ್ಣಂದರ ಮಾತನ್ನು ನೋಡ್ತಾ ಇದ್ದಾನೆ. ಭೀಮಸೇನದೇವರು ಹೇಳ್ತಾ ಅಟ್ಟನೆ ಹೇಳಿಬಿಟ್ರು, ಇದು ಯಾವ ಕ್ಷಣದಲ್ಲಾದರೂ ಉಳಿಯತ್ತಣ್ಣ, ಅಂದರೆ ನಮ್ಮನ್ನು ಹಾಕಿ ಉರಿಸಲಿಕ್ಕೆ ಕಳಿಸಿದ್ದಾರೆ ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಹಾಗೆ ಅಂತ ನಾವು ಬಿಟ್ಟು ಬೇರೆ ಕಡೆ ಇರ್ತೀವಿ ಅನ್ಲಿಕ್ಕಿಲ್ಲ. ನೋಡಿ ಫೋರ್ಸ್ ಇದ್ದಾರೆ, ಇದ್ದರೂ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಹೊರಹಟ್ಟಾಗಿದ್ದಾರೆ. ಇದು ಯಾವಾಗಾದರೂ ಉರಿಯುತ್ತೆ, ಯಾವಾಗಾದರೂ ಉರಿಯುತ್ತೆ ಅಂತ. ಅಲ್ಲಿ ನೀವು ಇರ್ಲಿಕ್ಕಾಗುತ್ತಾ ನಿಮ್ಮ ಮನೆಗಳಲ್ಲಿ ಹಾಗೆ ಟೆನ್ಷನಿಂದ? ಆದರೆ ಅವರು ಟೆನ್ಷನಿಂದಿಲ್ಲ, ಎಚ್ಚರದಿಂದಿದ್ದಾರೆ. ಎಚ್ಚರದಿಂದಿದ್ದಾರೆ, ಟೆನ್ಷನ್ ಇಲ್ಲ. ಎಚ್ಚರಕ್ಕೂ ಟೆನ್ಷನ್ಗೂ ಬಹಳ ಡಿಫರೆನ್ಸ್ ಇದೆ. ಅವರು ಟೆನ್ಷನ್ ಯಾಕೆ ಬಂದಿಲ್ಲ ಅಂದ್ರೆ, ರಕ್ಷಣೆ ಮಾಡೋನು ಒಬ್ರು ಇದ್ದಾನೆ ಅಂತ ಅವ್ರಿಗೆ ಗೊತ್ತು, ಆದ್ರಿಂದ ಟೆನ್ಷನ್ ಇಲ್ಲ. ಆದ್ರೆ ಎಚ್ಚರದಿಂದಿದ್ರು, ಹಾ ಇದು ಉರಿಯುತ್ತೆ ಅಂತ. ಆದರೆ ಹೇಳಿದ ವಿದುರ ವ್ಯವಸ್ಥೆ ಮಾಡಿದ, ಬಿಲವನ್ನ ತೋಡಿಸಿದ, ಒಬ್ಬನ್ನ ಕಳಿಸಿ ಆ ಬಿಲದ ಮೂಲಕ ಓಡುವಂತೆ ಮಾಡಿದ. ಹಾಗೆ ಅಲ್ಲ, ಇವರನ್ನ ಯಾರು ಉರಿದು ಹಾಕಬೇಕು ಅಂತಿದ್ರು ಅವರನ್ನೇ ಇಟ್ಟು ಬೆಂಕಿ ಹಚ್ಚಿ ಇವ್ರು ಹೊರಟೋದ್ರು. ಸ್ವಾಮಿ ಮಾಡಿಸಿದ್ದದು ಇಲ್ಲಿ ಹೇಳುತ್ತಾರೆ. ಹೌದು, ಇದನ್ನ ಸುಮಧ್ವದಲ್ಲಿ ಹೇಳ್ತಾರೆ. ಯೋಗಿಯಾದವ ಅವನು ಏನೇ ಆಗಿದ್ರೂ ಈ ಲೋಕಕ್ಕೆ ಬರಲೇಬೇಕು. ಈ ಲೋಕಕ್ಕೆ ಬಂದ ಮೇಲೆ ಗೃಹಪ್ರವೇಶ ಮಾಡಲೇಬೇಕು. ಯಾವ ಗೃಹಪ್ರವೇಶ? ಈ ಗೃಹಪ್ರವೇಶ ಮಾಡಲೇಬೇಕು. ಎಂಥ ಗೃಹ ಇದು? ಒಂದು ಕಾಲ್ ಟನ್ ಕಟ್ಟಿಗೆ ಇಟ್ಟು ಸುಟ್ಟಾಕೋ ಗೃಹ, ಯಾವಾಗಾದರೂ ಸುಡಬೇಕಾದ ಗೃಹ, ಸುಟ್ಟೋಗೋ ಗೃಹ. ಹೌದಾ? ಇಲ್ಲಿ ಪ್ರವೇಶ ಮಾಡಿದ್ದು ನಾವು ಪ್ರವೇಶ ಮಾಡ್ತೀವಿ, ಯೋಗಿಗಳು ಪ್ರವೇಶ ಮಾಡ್ತಾರೆ. ಆದರೆ ಅವರಿಗೆ ಗುರುಗಳ ಎಚ್ಚರ ಬರುತ್ತೆ, ನೋಡೋ ಇದು ಯಾವಾಗಾದರೂ ಬಿಟ್ಟು ಹೋಗೋದೆ, ಯಾವಾಗಾದರೂ ಉರಿದು ಹೋಗೋದೆ, ಜಾಗ್ರತೆ ಅಂತ. ಅಲ್ಲಿ ಅವಕ್ಕೆ ಯೋಗಿಗಳು ಬರುತ್ತಾರೆ, ಇಲ್ಲಿದ್ದು ಎಷ್ಟು ಕೆಲಸ ಆಗಬೇಕೋ ತಮ್ಮಿಂದ ಅಷ್ಟು ಕೆಲಸ ಆಗೋ ಪರ್ಯಂತ ಇರ್ತಾರೆ. ಅಲಾರಂ ಹೊಡಿತಾನೆ ಇರುತ್ತೆ, ಇದು ಯಾವಾಗಾದರೂ ಸುಡತ್ತೆ ಬಿಡತ್ತೆ, ಬಿಡತ್ತೆ ಸುಡತ್ತೆ, ಬಿಡತ್ತೆ ಸುಡತ್ತೆ, ಇದೇ ಇರುತ್ತೆ. ಜೊತೆಗೆ ಏನು ಮಾಡುತ್ತಾರೆ ಕೊನೆಗೆ ಅಂದರೆ, ತಮ್ಮ ಕೆಲಸ ಮುಗಿಸಿಕೊಂಡು ತಾವೇ ಇದಕ್ಕೆ ಬೆಂಕಿ ಕೊಟ್ಟು ಹೊರಟು ಹೋಗ್ತಾರೆ. ಯೋಗಿಗಳು ಯೋಗಾಗ್ನಿಯಲ್ಲಿ ಇದನ್ನೇ ದಹನ ಮಾಡಿ ತಾವು ಹೊರಟು ಹೋಗ್ತಾರೆ. ಈ ರೀತಿಯಲ್ಲಿ ಭೀಮಸೇನ ದೇವರು ಮಾಡಿದರು ಅಂತ ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ. ಎಂಥ ಅದ್ಭುತವಾದ ಅರ್ಥಗಳು ಇದಕ್ಕೆ. ಕೌಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಹೇಳ್ತಾರೆ. ವೇದವ್ಯಾಸರಲ್ಲದೆ ಇಂಥ ಭಾರತವನ್ನು ಬರೀಲಿಕ್ಕೆ ಯಾರಿಗೆ ಸಾಧ್ಯ? ಅದು ಹೊರಗಿನ ಕಥೆಯನ್ನು ಹೇಳಿದಂತಿರಬೇಕು, ಆಧ್ಯಾತ್ಮಿಕ ಅರ್ಥವನ್ನು ಹೇಳಿದಂತೆ. ಒಂದಲ್ಲ, ಆಚಾರ್ಯ ಹೇಳ್ತಾರೆ ಭಾರತಕ್ಕೆ ಅನೇಕ ಅರ್ಥಗಳಿವೆ ಅಂತ ಹೇಳ್ತಾ ಬರ್ತಾರೆ. ತಲೆ ಕೆಟ್ಟ ಹೋಗುತ್ತೆ, ದೇವತೆಗಳಿಗೆ ತಲೆ ಕೆಡುತ್ತಂತೆ. ಭಾರತದ ಅರ್ಥ ಒಂದು, ಇಡೀ ಭಾರತಕ್ಕೆ ಒಂದು ಅರ್ಥ ಆಯಿತು, ಇನ್ನೊಂದು ಅರ್ಥ ಎಲ್ಲಾ ಭಾರತಕ್ಕೆ ಮತ್ತು ತೆಗಿತಾ ಹೋಗ್ತಾರೆ, ಇನ್ನೊಂದು ಅರ್ಥ ತೆಗಿತಾರೆ, ಎಲ್ಲೋ ಸಿಕ್ಕಾಕೊಳ್ಳುತ್ತೆ, ಮತ ಗುರುಗಳತ್ತ ಹೋಗ್ತಾರೆ. ಹಾಗಿದ್ದಾಗ ಇಡೀ ಭಾರತದ ಅರ್ಥ ಯಾರಿಗೆ ಚೆನ್ನಾಗಿ ಗೊತ್ತು ಅಂತ ಪ್ರಶ್ನೆ ಬಂತು. ಡೌಟ್ ಇಲ್ಲದೆ, ಇನ್ನ ಡೌಟೇ ಇರಬಾರ್ದು. ಅಂಥ ಅದ್ಭುತ ಅರ್ಥಗಳೆಲ್ಲ ಯಾರಿಗೆ ಗೊತ್ತು ಅಂದ್ರೆ, ವೇದವ್ಯಾಸರಿಗೆ ಮಾತ್ರ ಗೊತ್ತು ಅಂತ. ವೇದವ್ಯಾಸರು ಒಬ್ಬರಿಗೆ ಗೊತ್ತು ಅಂತ ಹೇಳ್ತಾರೆ. ಆ ರೀತಿಯಾದ ಅದ್ಭುತವಾದ ಗ್ರಂಥ ನಮ್ಮಂಥವ್ರು ಏನು ಹೇಳಲಿಕ್ಕೆ ಸಾಧ್ಯ? ಆಚಾರ್ಯರಂಥವ್ರು ವಿಶೇಷವಾಗಿ ತೆಗೆದು ಹೇಳಲಿಕ್ಕೆ ಸಾಧ್ಯ. ಅಷ್ಟು ಮಾಡಿ ಆಚಾರ್ಯರು ಕೂಡ ಎಲ್ಲರಿಗೂ ಎಲ್ಲ ಬಿಚ್ಚಿ ಹೇಳಲಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟು ಹೇಳಬೇಕೋ ಪ್ರಮಾಣ ಪ್ರಮಾಣ ಅಂತ ಕೊಟ್ಟು ಹೇಳಿದರು. ಇನ್ನ ರಹಸ್ಯಗಳು ಬಿಚ್ಚಿ ಹೇಳಿಲ್ಲ, ಕೆಲವೆಲ್ಲ ಹಾಗೆ ಗಂಟು ಹಾಕಿಟ್ಟಿದ್ರು, ಸೂಚನೆ ಮಾಡಿ ಹೋದರು. ಅದನ್ನು ವಾದಿರಾಜರು ಬಿಡಿಸಿದರು, ವಾದಿರಾಜರು ಬಿಡಿಸಿದ್ರು, ಅವರು ಸ್ವಲ್ಪ ಸ್ವಲ್ಪ ಬಿಡಿಸಿದರು. ಇನ್ನೂ ಎಷ್ಟು ಗಂಟುಗಳು ಹಾಕಿಟ್ಟಿದ್ದಾರೆ ಅಂದರೆ, ಅವರಿಬ್ಬರ ಅನುಗ್ರಹದಿಂದ ಗ್ರಂಥ ಮುಟ್ಟಿದವರಿಗೆ ತಲೆಯಲ್ಲಿ ಅವರು ಹೊಳಸ್ತಾರೆ. ಅವರ ಪಾಠ ಎರಡು ರೀತಿ, ಹೊರಗೆ ಗ್ರಂಥದಲ್ಲಿ ಬರೆದ ಪಾಠ ಒಂದು, ಗ್ರಂಥ ತಮ್ಮನ್ನು ನಂಬಿ ಹಿಡಿದವರ ಗ್ರಂಥ ಹಿಡಿದವರಿಗೆ ತಲೆಯಲ್ಲಿ ಅದ್ಭುತ ಅರ್ಥಗಳು ಹೊಳಸ್ತಾರೆ. ಆ ಪಾಠ ಬೇರೆ ಕೂತಿರುತ್ತೆ. ಅದಕ್ಕೆ ಅದೆಲ್ಲ ಇಲ್ಲಿ ಬರೆಯಲ್ಲ ಅಂದ್ಬಿಡ್ತಾರೋ, ನಾವೆಲ್ಲ ಸಪ್ರೇಟ್ ಪಾಠ ಮಾಡ್ತೀವಿ, ನಮ್ಮ ಕಾಲು ಹಿಡ್ಕೊಂಡು ನೋಡೋಣ, ಬಂದ ಕಾಲಕ್ಕೆ ನೋಡೋಣ, ಎಲ್ಲರಿಗೂ ಪಬ್ಲಿಕ್ ಆಗಿ ಎಲ್ಲ ಹೇಳಲ್ಲ ಅಂದ್ಬಿಡ್ತಾರೆ. ಅಂಥ ಅದ್ಭುತವಾಗಿರತಕ್ಕಂಥ ಗ್ರಂಥ, ಯಥಾಶಕ್ತಿ ಯಥಾಮತಿ ನಾಳೆ ಪುನಃ ನೋಡೋಣ. ಮುಂದೆ ಸ್ವಲ್ಪ ಹೊತ್ತಿಗೆ ಭಾಗವತ ನೋಡೋಣ, ನಂತರ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ, ಎಲ್ಲರೂ ನಿತ್ಯ ಹೇಳತಕ್ಕಂಥ ಸ್ತೋತ್ರ, ಅದ್ಭುತ ಅರ್ಥಗಳಿರತಕ್ಕಂಥ ಸ್ತೋತ್ರ, ಅಪ್ಪಣಾಚಾರ್ಯರ ಬಾಯಿಯಿಂದ ಬಂದಿರತಕ್ಕಂಥ ಅಮೃತ, ಅದನ್ನು ಇವತ್ತಿಂದ ನೋಡಲಿಕ್ಕೆ ಶುರು ಮಾಡೋಣ. ಕೃಷ್ಣಾರ್ಪಣೆ.